ಬುದ್ಧವು ಶರಣ ಮನ್ವಿಚ್ಚ. ಯಾವುದೇ ಪ್ರಸಂಗ ಬರಲಿ ದಾನ ಕಾರ್ಯಕ್ಕೆ ಉಪಯೋಗ ಮಾಡ್ಕೋಬೇಕು. ಪಾಂಡವರ ಕಥೆ ಕೇಳಿದ್ದೇವೆ, ವನವಾಸ ಕೊಟ್ಬಿಡ್ತಾರೆ ಪಾಂಡವರು, ಅವರ ಹಿಂದೆ ಮುನಿಗಳ ಗುಂಪು ಹೋಯ್ತಂತೆ, ಋಷಿಗಳ ಗುಂಪು ಹೋಗುತ್ತೆ. ಎಷ್ಟು ಅಂದ್ರೆ ಹೇಳ್ತಾರೆ, ಅವರ ಹಿಂದೆ 80,000 ಮುನಿಗಳು ಹೊರಟ್ರಂತೆ. ಪಾಂಡವರ ಹಿಂದೆ 80,000 ಮುನಿಗಳು, ಯತೀನಾಂ ಅಯುತೈ ಸಮೇತಾಹ, 10,000 ಸನ್ಯಾಸಿಗಳು ಹೊರಟ್ರಂತೆ ಕಾಡಿಗೆ ಪಾಂಡವರ ಹಿಂದೆ. ಆಗ ಧರ್ಮರಾಜ ಕೇಳ್ತಾನೆ, ನೀವೆಲ್ಲ ಬಂದಿದ್ದೀರಿ, ನಾನು ತುಂಬ ಸಂತೋಷವಾಗಿ ಬಿಟ್ಟಿದೆ, ನಮ್ಮ ಪ್ರಾರ್ಥನೆ ಇಷ್ಟೇ, ನನ್ನ ಜೊತೆಗೆ ನೀವು ಇರಬೇಕು, ಪರಮಾತ್ಮನ ವಿಚಾರ ಹೇಳ್ತಾ ಕಾಲ ಕಳೀಬೇಕು ಅಂತ ಹೇಳಿದ್ರಂತೆ. 8 ಜನ ಬಂದಿದ್ದೀನಿ, ಹೇಗೆ ಉಪಯೋಗ ಮಾಡ್ಕೋತಾನೆ ಗೊತ್ತೇನು, ನೀವೆಲ್ಲ ದೇವರ ವಿಷಯ ತಿಳ್ಕೊಂಡವರು, ತುಂಬ ತಪಸ್ಸಿದ್ಧಿ ಪಡೆದವರು, ನಮಗೆ ಅದನ್ನು ಹೇಳ್ತಾ ನಮಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳಿದ್ರೆ. ದೊಡ್ಡ ಚಕ್ರವರ್ತಿ ಪಾ, ರಾಜಸೂಯಾಗ ಮಾಡಿದ ಚಕ್ರವರ್ತಿ, ಮತ್ತೆ ಬರೀ ಹೆಸರೇ ಚಕ್ರವರ್ತಿ ಅಲ್ಲ, ರಾಜಸೂಯಾಗ ಮಾಡಿದ ಚಕ್ರವರ್ತಿ ಅಂತ, ಮತ್ತು ಸ್ವತಃ ಯಮದೇವರ ಅವತಾರ, ಧರ್ಮಶಾಸ್ತ್ರಕ್ಕೆ ಧರ್ಮರಾಜ ಅಂತಾನೆ ಹೆಸರು ಅಂತವ್ ಇನ್ನೂ ನಾನು ಹೇಳಿ ಅಂತ ಕೇಳಿದ್ದೇನೆ. ಇದು ಜ್ಞಾನದ ಹಿರಿಮೆ ಅಂದ್ರೆ ಆ ರೀತಿ, ಯಾರು ಓದ್ತಾರಲ್ಲ, ಯಾರು ತಿಳ್ಕೊಳ್ತಾರಲ್ಲ, ಅವರ ಸಾಧನೆ ಮೇಲೆ ಬರುತ್ತೆ ಹೊರತು ಬೇರೆಯವರದಲ್ಲ. ಪ್ರತಿನಿತ್ಯದಲ್ಲೂ ಕೂಡ ಬುದ್ಧವು ಶರಣ ಮನ್ವಿಚ್ಚ, ದಿನ ಬೆಳಗಾದ್ರೆ ಯೋಚನೆ ಮಾಡ್ತಾನೆ ಇರಬೇಕು ನಾವು. ಜ್ಞಾನ ಕಾರ್ಯ ಜ್ಞಾನ ಸಂಪಾದನೆ, ಲೌಕಿಕದಲ್ಲಿ ಜ್ಞಾನ ನಮಗೆ ಅರ್ಥವಾಗಿರೋ ಹಾಗೆ ಅಧ್ಯಾತ್ಮದಲ್ಲಿ ಜ್ಞಾನ ಅಂತ ಅರ್ಥ ಆಗಬೇಕು. ಅಧ್ಯಾತ್ಮದ ಜ್ಞಾನ ಅಂದ್ರೆ ಏನು? ಈ ಜಗತ್ತಿಗೆಲ್ಲ ಯಾರು ಸ್ವಾಮಿ? ನಮ್ಮ ಚಟುವಟಿಕೆಯನ್ನು ಯಾರು ನಡೆಸ್ತಾರೆ? ವಿಶ್ವದ ಪ್ರತಿಯೊಂದು ಆಗುಹೋಗುಗಳಿಗೆ ಯಾವನು ನಿಯಾಮಕ? ಇಂಥ ಜಿಜ್ಞಾಸೆ ಮಾಡಿಕೊಂಡು ಉತ್ತರ ಪಡಿತೇವಲ್ಲ, ಅದನ್ನೇ ತತ್ವಜ್ಞಾನ ಅಂತ ಕರೆಯು. ಎಲ್ಲಿಂದ ಬಂದೆ, ಮುಂದೆತ್ತ ಪಯಣ, ಇಲ್ಲಿ ನಿನಗೆಷ್ಟು ದಿನ ಬಾಲಸ್ಯ ಮರುಳೆ, ಇಂಥ ಬೇಸಿಕ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವಲ್ಲ, ಅದನ್ನು ಬಿಡಿಸೋಕ್ಕೆ ಪ್ರಯತ್ನ ಪಡ್ತೇವಲ್ಲ, ಅದೇ ದೊಡ್ಡ ಸಾಧನೆಯಾಗೋದು. ಅದೇನು ಬುದ್ಧವು ಶರಣ ಮನ್ವಿಚ್ಚ, ಬುದ್ಧಿಯಲ್ಲೇ ನೆಲೆಯನ್ನು ಕಾಣು. ಕೃಪಣಾಹ ಫಲಹೇತವ, ತುಂಬ ಜನ ಕರ್ಮವನ್ನು ಮಾಡ್ತಾರೆ ಆದರೆ ಫಲವನ್ನು ಕೇಳ್ತಾರೆ, ಅವರ ಸ್ಥಿತಿ ಏನು ಗೊತ್ತಾ ಅರ್ಜುನ? ಕೃಪಣಾಹ, ಅವರು ದೀನರು ಅಂತ ಕರೀತಾರೆ. ಅವರು ದೀನರು, ಫಲಕ್ಕೋಸ್ಕರ ಕೆಲಸ ಮಾಡೋ ಜನಗಳೆಲ್ಲ ದೀನರು, ಜ್ಞಾನಕ್ಕೋಸ್ಕರ ಕೆಲಸ ಮಾಡೋರೆಲ್ಲ ಜ್ಞಾನಿಗಳು. ಆ ರೀತಿ ನೀನು ಆಗಬೇಕೇ ಹೊರತು ದೀನರ ಗುಂಪಿಗೆ ಸೇರಬೇಡ ಅಂತ ಹೇಳ್ತಾರೆ. ದೀನರ ಗುಂಪಿಗೆ ಸೇರಬೇಡ. ಕೃಪಣಾಹ ಫಲಹೇತವ, ಫಲಕ್ಕೋಸ್ಕರವಾಗಿ. ಇಲ್ಲಿ ಆಶ್ಚರ್ಯ ಆಗಿದ್ದೀತು, ಕರ್ಮ ಇಬ್ಬರಿಗೂ ಕಾಮನ್ನೇ, ಕರ್ಮ ಇಬ್ಬರಿಗೂ ಕಾಮನ್ನು. ಇವರು ಜ್ಞಾನಕ್ಕೋಸ್ಕರ ಇವನು ಕರ್ಮ ಮಾಡ್ತಾನೆ, ಅವನು ಫಲಕ್ಕೋಸ್ಕರ ಅವನು ಕರ್ಮ ಮಾಡ್ತಾನೆ. ಫಲಕ್ಕೋಸ್ಕರ ಕರ್ಮ ಮಾಡೋನು ದೀನನಾಗ್ತಾನೆ, ಜ್ಞಾನಕ್ಕೋಸ್ಕರ ಕರ್ಮ ಮಾಡೋನು ಮಹಾತ್ಮನಾಗ್ತಾನೆ. ಅದಕ್ಕೆ ಆ ರೀತಿ ಯೋಚನೆ ಮಾಡು ಅಂತ ಹೇಳ್ತಾನೆ. ಯಾರು ಫಲಕ್ಕೋಸ್ಕರ ಪ್ರಯತ್ನ ಪಡ್ತಾರೋ, ಕರ್ಮವನ್ನು ಮಾಡ್ತಾರೋ, ಅವರು ದೀನರು. ನಮಗನ್ನಿಸ್ತಾ ಇರುತ್ತೆ, ದಾರಿಯಲ್ಲಿ ಹೋಗ್ತಾ ಇರ್ತಾನೆ, ದೊಡ್ಡ ಸಮಾರಾಧನೆ ಆಗಿರುತ್ತೆ, ಎಲೆ ಬಡಿದು ಕಸು ತೊಟ್ಟಿಯಲ್ಲಿ ಹಾಕಿರ್ತಾನೆ, ಕಸು ತೊಟ್ಟಿಯಲ್ಲಿ ಹಾಕಿರ್ತಾನೆ. ಎಷ್ಟೋ ಜನ ಭಿಕ್ಷಕರು ಬಂದು ಬಿಟ್ಟು ಗಲಾಟೆ ಮಾಡ್ತಾ ಆ ಎಂಜಿನಿಯರ್ ಕಿತ್ಕೋತಾ ಇರ್ತಾರೆ, ಕಿತ್ಕೊಂಡು ಅಲ್ಲಿ ಅನ್ನ ಆಗಿನ ಏನೋ ಸೇರಿ ಎಲ್ಲ ತೊಗೊಳ್ತಾ ಇರ್ತಾರೆ. ಇವ್ನು ಹೋಗ್ತಾ ಇರ್ತಾರೆ, ಕಾರಲ್ಲಿ ಹೋಗ್ತಾ ನೋಡ್ತಾನೆ, ನಾನು ಈಗ ತೊಗೋಬೋದಾಗಿತ್ತು ಅಂತ ಅನ್ಕೋತಾನ ಅವನು, ನಾನು ಅವ್ರ ಜೊತೆ ಹೋಗಿಬಿಡಲ್ಲ ಅನ್ಕೋತಾನ, ಏನನ್ಕೋತ, ಎಷ್ಟು ಪಾಪಿಗಳಿವರು, ಎಂಥ ಜನಗಳಿವರೆಲ್ಲ ಕೂಡ, ದೇವ್ರು ಕೈಕಾಲು ಕೊಟ್ಟಿದ್ದಾನೆ, ಕಷ್ಟಪಟ್ಟು ಸಂಪಾದನೆ ಮಾಡೋದು ಬಿಟ್ಟು ಬಿಟ್ಟು ಇಲ್ಲಿ ಬಂದು ಜಗಳ ಆಡ್ತಾರಲ್ಲ, ಎಂಜಲ್ ತಿಂದ ಕಾಲ ಕಾಯ್ತಾ ಇದ್ದಾರಲ್ಲ, ಎಷ್ಟು ಅನ್ಯಾಯ. ಇವ್ರು ಸರಿಯಾಗಿ ಕೆಲಸ ಮಾಡಿದ್ರೆ ಕಷ್ಟಪಟ್ಟು ದುಡಿದಿದ್ರೆ ಈಗ ಆಗ್ತಿತ್ತಾ? ಅವ್ರು ನೋಡಿ ಏನನ್ಕೋತಾನೆ, ಅಯ್ಯೋ ಪಾಪ ದೀನರು ಅಂತ ಅನ್ಕೋತಾನೆ. ಅದನ್ನೇ ಭಗವಂತ ಹೇಳ್ತಾರೆ, ಅವ್ರು ಕಷ್ಟಪಟ್ಟು ಹೋರಾಟ ಯಾತಕ್ಕೋಸ್ಕರ, ಈಗ ಆ ತಿಂದು ಬಿಟ್ಟ ಎಂಜಲನ್ನಕ್ಕೋಸ್ಕರ ಅಷ್ಟೇ, ತಿಂದು ಬಿಟ್ಟ ಎಂಜಲನ್ನಕ್ಕೋಸ್ಕರ ಮಾಡೋ ಪ್ರಯತ್ನ ಇದೆಲ್ಲ ಕೂಡ. ಇವತ್ತು ನಾವು ಕೇಳ್ತಕ್ಕಂಥ ಫಲವನ್ನು ಯಾರು ಕೇಳ್ತಾರಲ್ಲ, ಅದೆಲ್ಲ ಯೋಗಿಗಳು ತಮಗೆ ಬೇಡ ಅಂತ ಹೇಳಿ ಬಿಟ್ಟು ಹೋದದ್ದಕ್ಕೆ ನಾವು ಬಾಯಿ ಬಿಡ್ತಾ ಇದ್ದೇವೆ. ಇವತ್ತಿನ ದಿವಸ ಶ್ರೀಮಂತ ಮನುಷ್ಯ ತಿಂದು ಬಿಸಾಕಿದ್ದನ್ನ ಇವರು ತಗೊಳ್ಳೋಕೆ ಹೋದ ಹಾಗೆ, ಜ್ಞಾನಿಗಳು ಯಾವುದನ್ನು ಬಿಟ್ಟು ಹೋಗಿರ್ತಾರೆ ಅದನ್ನು ನಾವು ಕೇಳ್ತೇವೆ ಅಂದರೆ ನಾವು ಎಂಜಲ್ ತಿನ್ನೋ ಸ್ಥಿತಿ ಬಂದಾಗಲಿಲ್ಲ. ಈಗ ಅದನ್ನು ನಾವು ಮಾಡಬಾರದು, ಆದ್ದರಿಂದ ಫಲಕ್ಕೋಸ್ಕರ ಕರ್ಮವನ್ನು ಮಾಡಲೇಬಾರದು. ಈ ಶ್ಲೋಕದ ಅರ್ಥ ಸರಿಯಾಗಿ ಗೊತ್ತಾದವರಿಗೆ ಇನ್ನು ಫಲ ಕೇಳೋ ಭಾವನೆ ಬರಬಾರ್ದು. ಆ ರೀತಿಯಾಗಿ ಬಿಡುತ್ತೆ, ಫಲ ಕೇಳೋರು ಬೇಡಪ್ಪ, ಕೃಷ್ಣ ಹೇಳಿದ್ದಾನೆ, ಏನು ಮಾಡಿದ್ರು ಕೇಳಬಾರ್ದು. ನಾವೀಗ ಫಲದ ಬಗ್ಗೆ ಬಾ ಎತ್ತಬಾರದು, ಇದು ಮುಖ್ಯವಾಗಿರ್ತಕ್ಕಂಥ ಅಂಶ. ಕೃಪಣಾಹ ಫಲಹೇತವಹ, ಅದಕ್ಕೆ ಇನ್ನೊಂದು ಅರ್ಥವನ್ನು ಆಚಾರ ಹೇಳ್ತಾರೆ, ಅದು ಮುಂದೆ ಚೆನ್ನಾಗಿ ಅರ್ಥ ಆಗುತ್ತೆ, ಸ್ವಲ್ಪ ಈಗ ಹೇಳಿಬಿಟ್ಟು ಮುಂದೆ ವಿಸ್ತಾರವಾಗಿ ಹೇಳಬಹುದು. ಅದೇನು ಅಂದರೆ, ಅರ್ಜುನ ಈ ಸಮಯದಲ್ಲಿ ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾದ ಧನಂಜಯ, ಬುದ್ಧವು ಶರಣ ಮನ್ವಿಚ್ಚ, ಕೃಪಣಾ ಫಲಹೇತವಹ. ಜ್ಞಾನಕ್ಕೋಸ್ಕರ ಪ್ರಯತ್ನವನ್ನು ಮಾಡು, ಜ್ಞಾನ ಕಾರ್ಯಕ್ಕೋಸ್ಕರ ಪ್ರಯತ್ನವನ್ನು ಮಾಡು, ಜ್ಞಾನ ಸಂಪಾದನೆ ಮಾಡು. ಇಷ್ಟರ್ಥ ಹೇಳಿದರೆ ಮುಂದಿನ ಅರ್ಥ, ಬುದ್ಧವು ಶರಣ ಮನ್ವಿಚ್ಚ. ಆಚಾರ್ಯ ಗೀತಾ ತಾತ್ಪರ್ಯದ ಹೊಸ ಅರ್ಥವನ್ನು ಬರೀತಾರೆ, ಜ್ಞಾನ ಸಂಪಾದನೆ, ಜ್ಞಾನಕ್ಕೆ ಪ್ರಯತ್ನ ಪಡು, ಜ್ಞಾನ ಬಂದುಬಿಡುತ್ತೆ. ಜ್ಞಾನ ಬಂದ ಮೇಲೂ ಕೂಡ ನನ್ನ ಕೆಲಸ ಮುಗಿಯಿತು ಅಂತ ಸುಮ್ಮನೆ ಕುತ್ಕೊಂಡ್ಬಿಡಬೇಡ, ಭಗವಂತ ಹೇಳ್ತಾನೆ. ಜ್ಞಾನ ಬಂದ ಮೇಲೂ ಕೂಡ ನನ್ನ ಕೆಲಸ ಮುಗಿಯಿತು ಅಂತ ಸುಮ್ಮನೆ ಕುಡ್ಕೊಂಡ್ಬಿಡಬೇಡ. ಬುದ್ಧವು ಶರಣ ಮನ್ವಿಚ್ಛ, ಬುದ್ಧಿ ಅಂದರೆ ಭಗವದ್ ಬ್ರಹ್ಮಜ್ಞಾನ ಅಂತ ಅರ್ಥ. ಬ್ರಹ್ಮಜ್ಞಾನದಲ್ಲೇ ಇನ್ನೂ ಹೆಚ್ಚು ತೊಡಸ್ಕೋ ನೀನೀಗ, ಇನ್ನೂ ಹೆಚ್ಚು ಇನ್ವಾಲ್ವ್ಮೆಂಟ್ ತಗೋ. ಈಗ ಪರಮಾತ್ಮ ಯಾವಾಗಲೂ ದೊಡ್ಡವನಾದ್ದರಿಂದ ಅವನ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕೂಡ ಇನ್ನೂ ಕಡಿಮೆ ಆದ್ದರಿಂದ ಮತ್ತೆ ಅವನಲ್ಲೇ ಮನಸ್ಸಾಕೋ ನೀನೀಗ. ಎಷ್ಟೋದ್ರೆ ಒಳ್ಳೆಯ ತಂದೆ ತಾಯಿಗಳು ಪರೀಕ್ಷೆ ಇದ್ದವು ಅಂತ ಹೇಳ್ತಾರೆ, ಪರೀಕ್ಷೆ ಮುಗಿಸಿಬಿಡ್ತಾರೆ, ಆಮೇಲೆ ಆಡಕ್ಕೆ ಹೋಗ್ತಾನೆ, ಇನ್ನೂ ಓದು ಇನ್ನೂ ಓದು ಅಂತ ಹೇಳ್ತಾರೆ ಅವನಿಗೆ. ಯಾವ್ದಕ್ಕೆ ಗೊತ್ತೇನು, ಪರೀಕ್ಷೆ ಮುಗೀತು, ಓದ ಒಂದು ಹಂತದ ಓದಾಯಿತು ಅಷ್ಟೇ, ಕೊನೆಯಲ್ಲ ಮತ್ತೆ ಎಷ್ಟು ಪರೀಕ್ಷೆಗೋಸ್ಕರಕ್ಕೆ ಎಲ್ಲ ವಿಷಯನೂ ಏನೋ ಓದಿರ್ತೀಯ, ಈಗ ಕೂಲಂಕಷ ನೋಡ್ಲಿಕ್ಕೆ ಬರುತ್ತೆ, ಈಗ ಇನ್ನೂ ಚೆನ್ನಾಗಿ ಓದಕೋ ನೋಡಿ. ಇಲ್ಲಿ ಓದೋದೆಲ್ಲ ಬರೀ ಜ್ಞಾನಕ್ಕೋಸ್ಕರ ಮಾತ್ರನೇ, ಅಲ್ಲಿ ಪರೀಕ್ಷೆ ಒಂದು ಇದಿತ್ತು, ಅದು ಕೂಡ ಇಲ್ಲ, ಕೇವಲ ಜ್ಞಾನಕ್ಕೋಸ್ಕರ. ಆಚಾರ ಈ ಅರ್ಥವನ್ನು ಬರೀತಾರೆ, ಬುದ್ಧವು ಶರಣ ಮನ್ವಿಚ್ಛ, ಜ್ಞಾನ ಬಂದ ಮೇಲೂ ಕೂಡ ಇನ್ನೂ ವಿಶೇಷವಾದ ಜ್ಞಾನ, ನೀವು ಎಷ್ಟು ಎಟಕುತ್ತೋ ಅಷ್ಟಕ್ಕೆ ಪ್ರಯತ್ನ ಪಡ್ತಾನೇ ಇರು ಅಂತ ಹೇಳ್ತಾರೆ. ನಮ್ಮಲ್ಲೇ ಪದ್ಧತಿ ಎಲ್ಲಿದೆ ಇವತ್ತು? ನಾಲ್ಕು ಅಕ್ಷರ ಓದೋದೇ ಕಷ್ಟ, ಓದಿಬಿಟ್ರೆ ತನ್ನ ಸಮಾನನೇ ಇಲ್ಲ ಅಂತ ಅಹಂಕಾರ ಪಟ್ಟು ಮನುಷ್ಯ ಹಿಂದುಳಿದು ಬಿಡ್ತಾನೆ. ಅದಕ್ಕೆ ಹೇಳ್ತಾರೆ ಬುದ್ಧವು ಶರಣ ಮನ್ವಿಚ್ಛ, ಎಷ್ಟೇ ಜ್ಞಾನ ಬಂದಿರಲಿ ಜ್ಞಾನ ಪ್ರಪಂಚಕ್ಕೆ ಇತಿಮಿತಿಗಳೇ ಇಲ್ಲ, ಜ್ಞಾನ ಭಾರಿ ದೊಡ್ಡದಾದ್ದರಿಂದಾಗಿನೇ ಇನ್ನೂ ಪ್ರಯತ್ನ ಮಾಡ್ತಾನೆ ಇರು, ಪ್ರಯತ್ನ ಮಾಡ್ತಾನೆ ಇರಬೇಕು. ಅದನ್ನು ಯೋಚನೆ ಮಾಡಬೇಕು, ಇವತ್ತು ಅನ್ನಕ್ಕೋಸ್ಕರ ಎಷ್ಟು ಪ್ರಯತ್ನ ಮಾಡ್ತಾನೆ, ಅದಕ್ಕೆ ಬೇಕಾಷ್ಟುಗಳು ಹೊಟ್ಟೆದ್ದು ಊಟ ಮಾಡಿರ್ತಾನೆ, ಮತ್ತೆ ಹೇಳಿದ್ರೆ ನಾಳೆ ಇದೆಯಾ ಅಂತ ಕೇಳ್ತಾನೆ, ಸರಿಯಾಗಿ ಇಟ್ಕೊಂಡಿದ್ದಾನೆ ಅಂತ ಕೇಳ್ತಾನೆ, ಸಾಯಂಕಾಲಕ್ಕೆ ಇದೆಯಲ್ಲ ಊಟ ತಷ್ಟು ಬೇಕು ಮತ್ತೆ ಕೆಲವರಿ ಪಾಪ ಊಟ ತಷ್ಟು ಶುರು ಮತ್ತೆ ರೈಟಾಗಿ ಶುರು ಮಾಡ್ತಾರೆ ಆಮೇಲೆ ಆಮೇಲೆ ಇದೆಯೋ ಇಲ್ಲೋ, ಹೊಟ್ಟೆ ತುಂಬಿದೆ ಈಗ ಗೊತ್ತು, ತುಂಬಿದ್ರು ಮತ್ತೆ ಬೇಕಾಗುತ್ತೆ ನಮಗೀಗ, ಹೊಟ್ಟೆ ತುಂಬಿದ್ರು ಅನ್ನಕ್ಕೆ ಸಂಪಾದನೆ ಮಾಡ್ತೇವಲ್ಲ, ಜ್ಞಾನ ತಲೆ ತುಂಬಿದ್ರು ಮತ್ತೆ ಪ್ರಯತ್ನ ಪಡಿ ಅಂತ ಹೇಳ್ತಾರೆ. ಇದು ಭಗವದ್ಗೀತೆ ಜ್ಞಾನದ ಮಹತ್ವವನ್ನ ತುಂಬಾ ಒತ್ತಿ ಹೇಳೋದು. ಇದನ್ನು ವಿಸ್ತಾರವಾಗಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಇತ್ಯಾದಿ ಹೇಳ್ತಾರೆ, ಅಲ್ಲಿ ಬಂದಾಗ ಹೆಚ್ಚು ನೋಡಬಹುದು. ಇನ್ನು ಮುಂದಿನ ಶ್ಲೋಕ, ಅರ್ಜುನ ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ, ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಮತ್ತೊಂದು ಅಪೂರ್ವವಾದ ಶ್ಲೋಕ, ಭಗವಂತ ಹೇಳ್ತಾ ಇದ್ದಾನೆ ಅರ್ಜುನ ಬಹಳ ಮುಖ್ಯವಾಗಿ, ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ, ಬುದ್ಧಿಯುಕ್ತ ಅಂದರೆ ಜ್ಞಾನಿಯಾದವನು ಇಹ ಈ ಜಗತ್ತಿನೊಳಗೆ ಜಹಾತಿ ಬಿಟ್ಟುಬಿಡ್ತಾನೆ, ಏನನ್ನ ಉಭೆ ಎರಡನ್ನೂ ಬಿಟ್ಟುಬಿಡ್ತಾನೆ, ಯಾವುದನ್ನ ಸುಕೃತ ದುಷ್ಕೃತೆ, ಸುಕೃತಂಚ ದುಷ್ಕೃತಂಚ ಸುಕೃತ ದುಷ್ಕೃತೆ ಅಂದ್ರೆ ಪುಣ್ಯ ಪಾಪಗಳೆರಡನ್ನೂ ಬಿಟ್ಟು ನಿಲ್ತಾನೆ, ಇದು ಅದರ ಅರ್ಥ. ಜ್ಞಾನಿಯಾದವನು ಪುಣ್ಯ ಮತ್ತು ಪಾಪ ಎರಡನ್ನೂ ಕೂಡ ಮೆಟ್ಟಿ ನಿಲ್ತಾನೆ, ಅವನ ತ್ಯಾಗ ಮಾಡಿಬಿಡ್ತಾನೆ. ಇದು ವಿಚಿತ್ರ ಗೊಂದಲ ಹುಟ್ಟಿಸ್ತಕ್ಕಂಥ ಶ್ಲೋಕ, ಯಥಾ ಪ್ರಕಾರ ಅನುವಾದವರು ಏನೂ ಪ್ರಯೋಜನ ಆಗೋದಿಲ್ಲ, ಇನ್ನೂ ಗೊಂದಲ ಜಾಸ್ತಿ ಆಗುತ್ತಷ್ಟೇ. ಇದನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ನಾವೀಗ? ಆಚಾರ್ಯ ಹೇಳ್ತಾರೆ ಬಹಳ ಸುಲಭವಾದ ಮಾತಿದು, ಒಂದು ಗೊಂದಲ ಮಾಡಿಕೊಂಡ್ರೆ ಫಜಿತಿ ಆಗುತ್ತೆ. ಹೊರನೋಟ ಏನಿಸುತ್ತೆ, ಜ್ಞಾನಿಯಾದವನು ಪುಣ್ಯ ಪಾಪ ಎರಡು ಬಿಟ್ಟುಬಿಡ್ತಾನೆ, ಜ್ಞಾನಿಯಾದನು ಪುಣ್ಯ ಪಾಪ ಎರಡು ಬಿಟ್ಟುಬಿಡ್ತಾನೆ. ನಮಗೇನಿಸುತ್ತಾಗ ಪುಣ್ಯ ಮಾಡಬೇಕು ಪುಣ್ಯ ಮಾಡಬೇಕು ಅಂತ ಒದ್ದಾಡ್ಕೊಂಡು ಮಾಡೋದು, ಜ್ಞಾನವೇನು ಬಿಟ್ಟುಬಿಡೋದು, ಇದ್ಯಾವ ಲೆಕ್ಕ ಇದು? ಒಂದು ಬಿಡ್ಲಿಕ್ಕೆ ಇಷ್ಟೆಲ್ಲ ಮಾಡೋದು ಹಾಗಿದ್ರೆ, ಇಷ್ಟೆಲ್ಲ ಪುಣ್ಯ ಸಂಪಾದನೆ ಕಾಸು ಬಿಡ್ಲಿಕ್ಕೆನಾ? ನಾವು ಅರ್ಥನೇ ಆಗೋದಿಲ್ಲ. ಬೇರೆ ಅರ್ಥ ಮಾಡ್ಲಿಕ್ಕೆ ಹೋದ್ರೆ ಸುಕೃತ ಅಂತ ಪದ ಇದೆ ಈಗ ಅಲ್ಲಿ. ಸುಕೃತ ಪರಮಾತ್ಮ ಹೇಳಿ ಸ್ಪಷ್ಟ ಹೇಳ್ತಾನೆ, ಸುಕೃತವನ್ನು ಬಿಡ್ತಾನೆ ದುಷ್ಕೃತವನ್ನು ಬಿಡ್ತಾನೆ, ಪುಣ್ಯವನ್ನು ಬಿಡ್ತಾನೆ ಪಾಪವನ್ನು ಬಿಡ್ತಾನೆ ಜ್ಞಾನ ಬಂದ ಮೇಲೆ. ಅಂದ್ರೆ ಎರಡೂ ಬಿಡೋದಾದ್ರೆ ಸಂಪಾದನೆ ಮಾಡ್ಬೇಕಾಗತ್ತೆ, ಪಾಪ ಬಿಡ್ತಾನೆ ನಿಮಗೆ ಅರ್ಥ ಆಗುತ್ತೆ, ಪುಣ್ಯ ಬಿಡ್ತಾನೆ ಅರ್ಥ ಏನು ಅದಕ್ಕೆ? ಅರ್ಥನೇ ಆಗೋದಿಲ್ಲ. ಆಚಾರ್ಯ ಬರೀತಾರೆ, ಅದು ತುಂಬಾ ಜನ ಅದಕ್ಕೆ ಬರೆದ ಅರ್ಥಗಳು ತೀರಾ ವಿಚಿತ್ರ, ಅವೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ನೇರವಾದ ಅರ್ಥ ಹೇಳೋದಕ್ಕೆ ಹೋದ್ರೆ ನಮಗೆ ಎರಡು ಮೂರು ವರ್ಷ ಮುಗಿಸೋದು ಕಷ್ಟ ಇದೆ. ಇನ್ನು ಅವೆಲ್ಲ ನೋಡೋಕೆ ಹೋಗ್ಬಿಟ್ರೆ ಮುಗಿಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಇನ್ನು ನಾವು ಎಲ್ಲಿದ್ದೇವೆ? ಎಷ್ಟು ಆಗಲೇ ನಾಲ್ಕನೇ ಉಪನ್ಯಾಸ ಮಾಲಿಕೆ ಇದು, ಒಂದು ಈಗಲೂ ಇರೋದೆಲ್ಲ ಇನ್ನು ಎರಡನೇ ಅಧ್ಯಾಯ ಒಂದು ಹಂತಲ್ಲಿದ್ದೇವೆ ಅಷ್ಟೇ. ಸರಿಯಾಗಿ ಹೇಳಿದ ಒಂದೊಂದು ಶ್ಲೋಕ ಮುಂದೆ ಹೋಗೋದಿಲ್ಲ ಅಂತ ಶ್ಲೋಕಗಳಿವೆಲ್ಲ ಕೂಡ. ಒಂದ್ ಕಡೆ ಎಲ್ಲೋ ಹೇಳಿದಾಗ ಕರ್ಮಣ್ಯವಾಧಿಕಾರಸ್ಥ ಶ್ಲೋಕನೇ ಒಂದು ಸಪ್ತಾಹ ಒಂದೇ ಆಗಿತ್ತು ಅಷ್ಟೇ, ಅದೊಂದೇ ಒಂದು ವಾರ ಆಗುತ್ತೆ, ಎಲ್ಲ ಶ್ಲೋಕಗಳು ಹಾಗೆ ಶ್ಲೋಕಗಳೇನೆ. ಆದ್ರಿಂದ ಆದಷ್ಟು ಕಡಿಮೆ ಮಾಡಿ ಹೇಳಬೇಕಾದ ಅನಿವಾರ್ಯವಾಗುತ್ತೆ. ಇದಕ್ಕೇನು ಅರ್ಥ ಆಗಿದ್ರೆ ಆಚಾರ್ಯ ಹೇಳ್ತಾರೆ, ಏನೂ ಗೊಂದಲ ಇಲ್ಲ, ಗೊಂದಲ ಮಾಡ್ಕೊಂಡ್ರಾಗತ್ತೆ ಹೊರತು ಸರಿಯಾದ ಅರ್ಥ ಅದರೊಳಗಿದೆ. ಜ್ಞಾನಿಯಾದವನು ಪುಣ್ಯ ಪಾಪ ಎರಡನ್ನೂ ಬಿಡ್ತಾನೆ ಹೌದು ಅಂತ ಹೇಳಿದ್ರು. ಪುಣ್ಯ ಪಾಪ ಹೇಗೆ ಬಿಡ್ತಾರೆ, ಪುಣ್ಯ ಹೇಗೆ ಬಿಡ್ತಾನೆ ಸ್ವಾಮಿ ಅಂತ ಕೇಳಿದ್ರೆ ನಿಮ್ಗೆ ಅರ್ಥ ಆಗಲಿಲ್ಲ. ಪುಣ್ಯದಲ್ಲಿ ಎರಡು ವಿಧ ಪುಣ್ಯ ಇದೆ ಆಚಾರ್ಯ ಹೇಳಿದ್ರು. ಇದಕ್ಕಿಂತ ಮುಂಚೆ ಯಾರೂ ಪದ ಉಪಯೋಗಿಸಿರಲಿಲ್ಲ. ಪುಣ್ಯದಲ್ಲಿ ಎರಡು ವಿಧ ಪುಣ್ಯ ಇದೆ, ಇಷ್ಟ ಪುಣ್ಯ ಅಂತ ಒಂದು, ಅನಿಷ್ಟ ಪುಣ್ಯ ಅಂತ ಒಂದು. ಇಲ್ಲಿ ಬಿಡ್ತಾನೆ ಬಿಡ್ತಾನೆ ಅಂತ ಹೇಳಿದ್ರಲ್ಲ, ಅನಿಷ್ಟ ಪುಣ್ಯವನ್ನು ಬಿಡ್ತಾನೆ ಹೊರತು ಇಷ್ಟ ಪುಣ್ಯವನ್ನು ಬಿಡೋದಿಲ್ಲ. ಎಲ್ಲ ಬಿಡೋದಾದ್ರೆ ಸಂಪಾದನೆ ಮಾಡೋ ಪ್ರಸಂಗನೇ ಬರ್ತಿರಲಿಲ್ಲ. ಅದು ಪುಣ್ಯದಲ್ಲೇ ಕ್ಲಾಸಿಫಿಕೇಶನ್. ಮತ್ತೆ ಪಾಪ ಅನಿಷ್ಟ ಅಂತ ನಮಗೆ ಗ್ಯಾರಂಟಿ ಆಗಿದೆ, ಪಾಪ ಅನಿಷ್ಟ ಅಂತ ನಮಗೆ ಗೊತ್ತಿದೆ. ಇನ್ನೊಂದು ವಿಷಯ ನಮಗೆ ಗೊತ್ತಿಲ್ಲ, ಪುಣ್ಯದಲ್ಲೂ ಅನಿಷ್ಟ ಪುಣ್ಯ ಅಂತ ಒಂದಿದೆ ಭಗವದ್ಗೀತೆ ಹೇಳ್ತಕ್ಕಂಥ ಮಾತು. ಇದನ್ನ ಇಲ್ಲೊಂದೇ ಬಂದಿದ್ದಲ್ಲ, ಬ್ರಹ್ಮಸೂತ್ರಗಳಲ್ಲೂ ಬರುತ್ತೆ. ಬ್ರಹ್ಮಸೂತ್ರಗಳಲ್ಲೂ ಈ ಮಾತಿದೆ, ಇಲ್ಲೂ ಉಪನಿಷತ್ತಲ್ಲೂ ಈ ಮಾತು ಬರುತ್ತೆ. ಪ್ರಿಯಾಪ್ರಿಯೇ ರಸ್ಪೃಶತಃ ಅಂತ ಉಪನಿಷತ್ತಿನ ಮಾತು. ಜ್ಞಾನಿಗೆ ಪ್ರಿಯ ಅಪ್ರಿಯಗಳ ಸಂಪರ್ಕ ಇಲ್ಲ ಅಂತ ಹೇಳ್ಬಿಡ್ತಾರೆ. ಪುಣ್ಯ ಪಾಪ ಇಲ್ಲ ಅಂದ್ರೆ ಒಂದೇ, ಪ್ರಿಯ ಅಪ್ರಿಯ ಇಲ್ಲ ಅಂದ್ರೆ ಒಂದೇ, ಕರ್ಮದ ಬಂಧನ ಇಲ್ಲ ಅಂದ್ರೆ ಒಂದೇ. ಇದನ್ನ ಹೇಗೆ ಬಿಡಿಸ್ಬೇಕು? ಅದಕ್ಕೆ ಆಚಾರ್ಯ ಹೇಳಿದ್ರು, ಪುಣ್ಯದಲ್ಲಿ ಎರಡು ಗುಹ ಪುಣ್ಯಗಳು ಉಂಟು, ಇಷ್ಟ ಪುಣ್ಯ ಅಂತ ಒಂದು, ಅನಿಷ್ಟ ಪುಣ್ಯ ಅಂತ ಒಂದು. ಅದರಲ್ಲಿ ಇಷ್ಟ ಪುಣ್ಯವನ್ನ ಜ್ಞಾನಿ ಬಿಡೋದಿಲ್ಲ, ಅದು ಅವನಿಗೆ ಬೇಕೇ ಬೇಕು. ಅನಿಷ್ಟ ಪುಣ್ಯ ಇರುತ್ತಲ್ಲ ಅದನ್ನ ಬಿಟ್ಟು ಬಿಡ್ತಾನೆ ಅಂತ ಹೇಳಿದ್ರು. ಇದಕ್ಕೆ ದೃಷ್ಟಾಂತ ಕೊಟ್ಟ ತಕ್ಷಣ ಅರ್ಥ ಆಗುತ್ತೆ. ಯಾರೋ ಡೆಲ್ಲಿ ಎಲ್ಲೋ ಇರ್ತಾನೆ, ಕೆಲಸ ಟ್ರಾನ್ಸ್ಫರ್ ಆಗಿ ಹೋಗಿರ್ತಾನೆ, ಒಂದು ಮೂರು ವರ್ಷ ಇರ್ತಾನೆ, ಅಲ್ಲಿ ಸಾಕಷ್ಟು ಅನಿವಾರ್ಯ ಅಂತ ಹೇಳಿ ಎಷ್ಟು ದಿವಸ ಗೊತ್ತಿರೋದಿಲ್ಲ ಮೊದಲು ಹೋದಾಗ. ಆದ್ದರಿಂದ ಅನೇಕ ಪದಾರ್ಥ ಕೊಂಡ್ಕೊಂಡ್ಬಿಟ್ಟಿರ್ತಾರೆ, ಈ ಫ್ರಿಜ್ಜು ಕಾಟು ಗುಟ್ಟು ಎಲ್ಲ ಕೊಂಡ್ಕೊಂಡ್ಬಿಟ್ಟಿರ್ತಾರೆ, ಮತ್ತೆ ವಾಪಸ್ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಹೇಗೆ ಬರಬೇಕು ಅವನೀಗ? ಆ ಕಾಟು ಅಲ್ವಾರ ಹಾಕೊಂಡ್ಬಿಟ್ರೆ ಎಷ್ಟು ಖರ್ಚಾಗುತ್ತೆ ಲೆಕ್ಕ ಹಾಕಿ ನೋಡೋಣಂತೆ. ಈಗೆಲ್ಲ ಬೇರೆ ಕಡೆ ಇನ್ನೂ ಲೇಟೆಸ್ಟ್ ಮಾಡಲು ಬೇರೆ ಸಿಗುತ್ತೆ. ಇತ್ತಲ್ಲ ಹೊತ್ತು ಹಳೆ ಮಾಡಿ ಹೊತ್ತು ಬರಬೇಕು ಅವನೀಗ. ಅವನಿಗೆ ಅಲ್ವಾರ ಬೇಡವಾ? ಬೇಕು ಅವನಿಗೆ. ಅಲ್ವಾರ ಬೇಡವಾ? ಬೇಕು. ಫ್ರಿಜ್ ಬೇಡವಾ? ಬೇಕು. ಅವೆಲ್ಲ ಬೇಕು. ಆದ್ರೆ ಯಾವ ರೀತಿ ಬೇಕು ಅಂದ್ರೆ ಅದನ್ನೇ ಓದೋದಕ್ಕಿಲ್ಲ ಅವನಿಗೆ. ಸಂಬಳ ಮಾತ್ರ ಏನು ಚೂರು ಬಿಡ, ಸಂಬಳ 100% ತಗೊಂಡ್ಬಿಡ್ತಾನೆ, ಯಾವುದು ಬಿಡೋದಿಲ್ಲ. ಡಿ ಎಲ್ಲ ಕ್ಲೇಮ್ ಮಾಡಿಬಿಡ್ತಾನೆ. ಅದನ್ನ ಮಾತ್ರ ಏನ್ ಮಾಡ್ತಾನೆ ಗೊತ್ತಾ? ಯಾರ್ಯಾರು ಕಾಟ ಬೇಕೇಳ್ರಿ, ನಾ ಹೋಗ್ತಾ ಇದ್ದೇನೆ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ, ಕಾಟಿದ್ರೆ ತಗೋತೀರಾ ಅಂತ ಕೇಳ್ತಾನೆ. ಕಾಟ ನಿಮಿಬೇಕಾ? ಅಲ್ವಾರ ನಿಮಿಬೇಕಾ ಅಂತ ಕೇಳ್ತಾನೆ. ಅಲ್ವಾರ ಎಂಥದ್ದು ಅವನಿಗೀಗ? ಪುಣ್ಯನೇ ಅನಿಸ್ತಾ ಆಗ್ಬೇಡ ಅವನಿಗೀಗ. ಮೊದಲಿದ್ದ ದುಡ್ಡು ಕೊಟ್ಟು ತಗೊಂಡಿರ್ತಾನೆ ಪಾಪ, ಹೋದಾಗ ದುಡ್ಡು ಕೊಟ್ಟು ತಗೊಂಡಿರ್ತಾನೆ. ಈಗ ದುಡ್ಡು ಕೊಟ್ಟರೆ ಕೊಡ್ತೇನೆ ತಗೊಂಡ್ಬಿಡ್ತೇನೆ ಯಾರು ಅಂತ ಕೇಳ್ತಾನೆ. ನೀವು ಎಷ್ಟೋ ಸತ್ತೆ ಯಾರೋ ತಗೊಂಡ್ಬಿಡ್ತಾ, ಅದೇ ಒಳ್ಳೆ ಚಾನ್ಸ್, ಎಷ್ಟೋ ಜನಕ್ಕೆ ಚೀಪ್ ರೇಟ್ ಸಿಕ್ತು ಅಂತ ತಗೊಂಡ್ಬಿಡ್ತಾರೆ. ಆಡಿದ್ದು ತಗೋತಾರಂತೆ. ಇದೇ ರೀತಿ ಜ್ಞಾನಿಗಳು ಏನ್ ಮಾಡ್ತಾರೆ ಗೊತ್ತೇನು? ಪುಣ್ಯಗಳು ಎರಡು ಭಾಗ ಮಾಡ್ಕೊಂಡ್ಬಿಟ್ಟು ಇಷ್ಟ ಪುಣ್ಯ ಅಂತ, ಸಂಬಳ ಇಷ್ಟ ಪುಣ್ಯ ಅಂತ, ಅಥವಾ ಸಂಬಳ ಗ್ರಾಚ್ಯುಟಿ ಹಣ ಎಲ್ಲ ತಾವು ತಗೊಂಡ್ಬಿಡ್ತಾರೆ. ಇವೆಲ್ಲ ಇರುತ್ತಲ್ಲ, ಏನ್ ಮಾಡ್ತಾರೆ ಗೊತ್ತೇನು? ಅದನ್ನೆಲ್ಲ ಕೂಡ ಇನ್ನೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಕೆಲವನ್ನ ಬೇಕಾದ್ರೆ ಡಿಸ್ಟ್ರಾಯ್ ಮಾಡಿಬಿಡ್ತಾರೆ, ಅದು ಡಿಸ್ಕಾರ್ಡ್ ಮಾಡಿದಾಗ ಎಸ್ತು ಬಿಡ್ತಾರೆ ಆ ಕಡೆಗೆ. ಕೆಲವನ್ನ ಏನ್ ಮಾಡ್ತಾರೆ ಗೊತ್ತೇನು? ಬೇಕಾದವ್ರು ಕೊಡ್ತಾರೆ. ಬೇರೆಯವ್ರಿಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಕಾಟ್ತೀನಿ ತಗೊಂಡ್ಬಿಡಿ, ನೀವು ಅಲ್ಮರ ತಗೊಂಡ್ಬಿ ಕೊಟ್ಟು ಬಿಡ್ತಾರೆ. ಇವತ್ತು ರಾಯರ ಬಗ್ಗೆ ಅನೇಕರು ಮಾತು ಕೇಳಿರ್ತಾರೆ, ಇವತ್ತು ಅರ್ಥ ಆಗುತ್ತೆ. ರಾಯರು ಸೇವೆ ಮಾಡಿದವರಿಗೆಲ್ಲ ಪುಣ್ಯ ಕೊಟ್ಟು ಕೊಟ್ಟು ಉದ್ಧಾರ ಮಾಡ್ತಾರಲ್ಲ, ಎಂಥ ಪುಣ್ಯ ಕೊಡ್ತಾರೆ ಅಂತ ಪ್ರಶ್ನೆ. ಶಾಸ್ತ್ರ ಹೇಳ್ತು ಅನಿಷ್ಟ ಪುಣ್ಯ ಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ಬಿಡ್ತಾರೆ. ಅನಿಷ್ಟ ಪುಣ್ಯ ಕೊಡ್ತಾರೆ, ನಮ್ಗೆ ಗಾಬರಿ ಆಗ್ಬಿಡುತ್ತೆ ಪುಣ್ಯ ಕೇಳ್ಬಿಟ್ರೆ. ಅನಿಷ್ಟ ಪುಣ್ಯ ಕೊಡ್ತಾರೆ ನಮ್ಮರ್ಥ ಏನು? ನಮ್ಗೆ ಅನಿಷ್ಟವಾಗಲೇ ಪುಣ್ಯ ಕೊಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತೇವೆ ಅಷ್ಟೇ. ಅನಿಷ್ಟ ಪುಣ್ಯ ಕೆಟ್ಟ ಪುಣ್ಯ ಅಂತ ಅರ್ಥ. ಕೆಟ್ಟ ಪುಣ್ಯ ಅಂತ ಅರ್ಥ ಅಲ್ಲ, ಅದಕ್ಕೆ ಅವರಿಗೆ ಅನ್ವಾಂಟೆಡ್ ಪುಣ್ಯ ಅದು, ಅವರಿಗೆ ಅನ್ವಾಂಟೆಡ್. ಆಚಾರ್ಯ ಬರೀತಾರೆ, ಪುಣ್ಯಮಪಿ ಮಾನುಷ್ಯಾದಿ ಫಲಂ ಸುಕೃತಮಪಿ ಮಾನುಷ್ಯಾದಿ ಫಲಂ ಜಹಾತಿ. ಅಂದ್ರೆ ಅವ್ರಿಗೆ ಎಷ್ಟೋ ಪುಣ್ಯ ಹೇಗಿರುತ್ತೆ ಅಂತ ಕೇಳಿ, ಅಲ್ಲಿ ಅಕಸ್ಮಾತ್ ಕಾಟ್ ಹಾಗೆ ಉಳ್ಕೊಂಡು ತಿಳ್ಕೊಳ್ಳಿ, ಅಲ್ವರ ಹಾಗೆ ಉಳ್ಕೊ ಅಂತ ತಿಳ್ಕೊಳ್ಳಿ. ಅವ್ರು ಏನ್ ಮಾಡ್ಬೇಕಾಗತ್ತೆ? ಅವನು ಮತ್ತೆ ಹೋಗಬೇಕಾಗುತ್ತೆ ಅಲ್ಲಿಗೆ. ಆ ಡಿಸ್ಪರ್ಸ್ ಮಾಡಿ ಏನೋ ಮಾಡಕ್ಕೆ ತರದಂತೂ ರೂಲ್ ಔಟ್ ತರ ಸಾಧ್ಯತೆನೇ ಇಲ್ಲ. ಅವಸರಲ್ಲಿ ಬಂದು ರಿಪೋರ್ಟ್ ಮಾಡ್ಕೊಂಡು ಬಂದ್ಬಿಟ್ಟ ಪಾಪ, ಮತ್ತೆ ವ್ಯವಸ್ಥೆ ಮಾಡಕ್ ಹೋಗ್ಬೇಕು ಅವನೀಗ. ಅಥವಾ ಮನೆ ತಗೊಂಡ್ಬಿಟ್ಟಿರ್ತಾನೆ ಯಾವುದೋ ಕಾರಣಕ್ಕೆ, ಮನೆ ಬಿಡ್ಲಕ್ಕಾಗುತ್ತಾ? ಈಗ ಮನೆ ಹೊತ್ಕೊಂಡ್ಬರಕ್ಕಂತೂ ಸಾಧ್ಯ ಇಲ್ಲ. ಕಾಟಿಗೆ ಹೊತ್ಕೊಂಡಾಗ ಬಂದನು ಕೊನೆ ಪಕ್ಷ, ಮನೆ ಏನು ಹೊತ್ಕೊಂಡ್ಬರ್ತಾನೆ ಈ ಮಧ್ಯೆ? ಇನ್ನು ಜಲ್ಲಿಗೆ ಹೋಗೋ ಚಾನ್ಸಸ್ಸೇ ಇಲ್ಲ ಅವನು. ಏನ್ ಮಾಡ್ಬೇಕು ಅವನೀಗ? ಏನ್ ಮಾಡ್ತಾನ? ಅದನ್ನ ಯಾರ್ಯಾರು ಕೊಳ್ಳಕ್ ಹೋಗ್ತಾನೆ. ಎರಡು ದೃಷ್ಟಿ ಜನ ಇರ್ತಾರೆ ಅದ್ರೊಳಗೆ. ಕೆಲವರು ಏನ್ ಮಾಡ್ತಾರೆ? ಒಳ್ಳೆ ಲಾಭ ಬರಲಿ ಅಂತ ಕಾಯ್ದು ಮಾರೋ ಗುಂಪು ಒಂದು, ಇನ್ನೊಂದು ಹೇಗೂ ಬರ್ತಾ ಇದ್ದೇವೆ, ಮನೆಗೇನೆ ಕೊಡ್ಬೇಕು ಅನ್ಕೊಂಡಿದ್ದೆ, ಕೊಡ್ಲಿಕ್ಕಾಗಿದ್ದಿಲ್ಲ, ನಮ್ಮವ್ರು ಯಾರು ಸಿಕ್ಕ ಸ್ವಲ್ಪ ರೀಸನಬಲ್ ಪ್ರೈಸ್ ಕೊಟ್ಬಿಡ್ತೇನೆ, ಕಡಿಮೆಯವರಿಗೆ ಕೊಟ್ಬಿಡ್ತೇನೆ, ಇಲ್ಲಿ ಸೇವಾ ಆಯ್ತು ನೋಡಿ, ಈ ರೀತಿ ಕೊಡ್ತಾನೆ ಅಂತ ಹೇಳ್ತಾರೆ. ಬಟ್ ರಾಘವೇಂದ್ರ ಸ್ವಾಮಿಗಳ ಪುಣ್ಯದ ರಾಶಿ ಸಿಕ್ಕಾಬಟ್ಟೆ ಇದೆ. ಅದು ಸೇವೆ ಮಾಡೋರು ಏನ್ ಮಾಡ್ತಾರೆ ಗೊತ್ತಾ? ಅಂಥದನ್ನು ಕೊಟ್ಬಿಡ್ತಾರೆ. ಮನೆಗೆ ಹೋದಕ್ಕಾಲ ಅಂತ ಕೊಡಿ ಅಂತ ಕೊಡಿ ಅಂತ ಕೊಡ್ತಾರೆ. ಆ ಟೈಪ್ ಎಕ್ಸಸ್ ಇದ್ದನ್ನು ಕೊಡ್ತಾರಲ್ಲ, ತಮಗೆ ಬೇಡ ಇನ್ನೊಬ್ಬರಿಗೆ ಬೇಕು. ಇನ್ನೊಬ್ಬರಿಗೆ ಅನಿಷ್ಟ ಅಲ್ಲ, ತಮಗೆ ಅನಿಷ್ಟ ಅಷ್ಟೇ. ತಮಗೆ ಬೇಡ ಇನ್ನೊಬ್ಬರಿಗೆ ಬೇಕು, ಅದನ್ನು ಕೊಡ್ತಾ ಇರ್ತಾರೆ. ಕೆಲವು ಉಪಯೋಗಿಸಿದ ಶರ್ಟ್ ಕೊಡ್ತಾರಲ್ಲ, ಆ ಟೈಪ್ ಉಪಯೋಗಿಸಿದ ಶರ್ಟು, ಉಪಯೋಗಿಸಿದ ಬಟ್ಟೆಗಳು ಕೊಡ್ತಾರೆ. ಕೆಲವು ಹೊಸ ಬಟ್ಟೆಗಳು ಎಕ್ಸಸ್ ಇದ್ರೆ ಕೊಡ್ತಾರೆ, ಕೆಲವು ಹೊಸ ಪದಾರ್ಥಗಳನ್ನೇ ಕೊಡ್ತಾರೆ. ತಮಗೆ ಬೇಕವಾದದ್ದು ಬೇರೆ, ಬೇಡವಾದದ್ದು ಬೇರೆ. ಮೊದಲು ಒಂದು ಕಾಲಕ್ಕೆ ಎರಡು ಬೇಕಾದದ್ದೇ, ಮುಂದೊಂದು ಕಾಲಕ್ಕೆ ಒಂದು ಬೇಡ ಆಗಿಬಿಡುತ್ತೆ. ಅದನ್ನ ಡಿಸ್ಪೋಸ್ ಆಫ್ ಮಾಡೋ ಪದ್ಧತಿನೇ ಅನಿಷ್ಟ ಪುಣ್ಯವನ್ನು ಕೊಡೋದು ಅಂತ ಕರೆಯೋದು. ಜ್ಞಾನಿಗಳನ್ನು ಇಟ್ಕೊಳ್ಳೋಕೆ ಹೋಗೋದಿಲ್ಲ, ಅವ್ರಿಗೆ ಬೇಕಿಲ್ಲ. ಆದ್ದರಿಂದ ಮನೆ ಕೊಡದೆ ವಾಪಸ್ ಬಂದ್ಬಿಟ್ರೆ ಅದು ವ್ಯವಸ್ಥೆಗೋಸ್ಕರ ಎಷ್ಟು ಓಡಾಡಬೇಕು? ಕೆಲವು ಸಲ ಯಾರೋ ಒಬ್ಬರು ಇಡಬೇಕು, ಮಾರಾಟದ ವ್ಯವಸ್ಥೆ ಮಾಡಬೇಕು, ಏನೋ ಮಾಡಬೇಕು, ಕೊನೆ ವಿಶೇಷದಿಂದ ಓಡಾಡಬೇಕು. ಅಲ್ಲೇ ಕೊಟ್ಟೆ ಬಂದ್ಬಿಟ್ರೆ ತಂಟೆನೇ ಇರೋದಿಲ್ಲ. ಇವತ್ತು ರಾಘವೇಂದ್ರ ಸ್ವಾಮಿಗಳು ಇಂಥ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಸೇವೆ ಮಾಡತಕ್ಕಂಥವರಿಗೆ ಪುಣ್ಯ ಕೊಡೋದು ಅಂದ್ರೆ ಈ ರೀತಿ, ಇವನ ಹತ್ರ ಪುಣ್ಯ ಇಲ್ಲ, ಅವನ ಹತ್ರ ಇದೆ, ದೊಡ್ಡ ಜ್ಞಾನಿಗಳ ಹತ್ರ ಅವರು ಕೊಡ್ತಾರೆ ಅಂತ ಅರ್ಥ. ನಮ್ಮಲ್ಲಿಲ್ಲದ ಪುಣ್ಯ, ನಾವು ದುಡ್ಡು ಕಾಸು ಕೊಡ್ತೇವಲ್ಲ ಆ ರೀತಿಯಾಗಿ, ದುಡ್ಡು ಕಾಸು ಕೊಡ್ತೇವಲ್ಲ ಆ ರೀತಿಯಾಗಿ ಕೊಡ್ತೇವೆ. ನಾವು ಬುದ್ಧಿವಂತಿಯನ್ನು ಕೊಟ್ಬಿಡ್ತೇವೆ. ಕೆಲವು ಸಲ ಯಾರ ಬಂದು ಏನಾರು ಕೊಡಿ ಅಂತ ಕೇಳಿಬಿಟ್ಟು ನೋಡ್ತಾನೆ. ದರಿದ್ರ 2 ರೂಪಾಯಿ ನೋಟ್ ಇರ್ತಾವು, 5 ರೂಪಾಯಿ ನೋಟ್ಗಳು ಇರುತ್ತೆ, ಅದು ಬೆಲೆ ಇರುತ್ತೆ. 5 ರೂಪಾಯಿ ಹೋದದು ನಾವು ಇಟ್ಕೊಂಡ್ಬಿಟ್ರೆ ರೋಗ ಬರುತ್ತೆ ಅವ್ರಿಗೆ ಗ್ಯಾರಂಟಿ. ಅದು ಒಂದು ಶಾಗು ಕೇಳಿದ್ರೆ ತಗೊಂಡು ಮಾರ ಅಂತ ಕೊಟ್ಬಿಟ್ರೆ ಮುಗಿದು ಹೋಗ್ತಾರೆ. 1 ರೂಪಾಯಿ 2 ರೂಪಾಯಿ ತಗೊಂಡು ಅನಿ ನಮಗೆ ಇಷ್ಟನೇ, ಅದು ಅನಿಷ್ಟ. ಅದು ದರಿದ್ರ ಆದ್ದರಿಂದ ಅನಿಷ್ಟ. ಬೆಲೆ ನಮಗೆ ಬೇಕು, ಆದ್ರೆ ಅಂತೊಳದ್ ನಾ ತಯಾರಿಲ್ಲ. ಅವರಿಗೆ ಅದೇ ಅವ್ನು ಕೊಟ್ಬಿಟ್ರೆ ಹರಿಸಿ ಹೋಗ್ಬಿಡ್ತಾವೆ, ಭಾರಿ ಖುಷಿ ಆಗ್ಬಿಡುತ್ತೆ. ಇವತ್ತು ಕೆಲವು ರಿಜೆಕ್ಟ್ ಮಾಡೋ ಸಿಗ್ತಾರೆ ಅದ್ರೊಳಗೆ ಕೂಡ, ಆದ್ರೆ ಒಂದು ಗುಂಪಿನ ಜನ ಸಂತೋಷ ಪಡ್ತಾರೆ. ಅವನಿಗೆ ಗೊತ್ತು ಎಲ್ಲ ಹೋಗಿ ಬಸ್ನಲ್ಲಿ ಹೋಗಿ ಹೋಗುತ್ತಲ್ಲ, ಅರ್ಜೆಂಟ್ ಸಾಗಿಸ್ಬೋದು, ಇವತ್ತಂದು ತಗೋತಾರೆ ಅಂತ ಗೊತ್ತಲ್ಲ, ತಗೊಂಡ್ಬಿಡ್ತಾನೆ ಅಷ್ಟೇ. ಆ ಟೈಪ್ ಅದು ಒಂದು, ಅದಕ್ಕೆ ಬೆಲೆ ಇದೆ, ನಮಗೆ ಬೇಕಿದೆ, ಆದ್ರೆ ಅದೇ ರೂಪದಲ್ಲಿ ನಮಗೆ ಬೇಡವಾಗಿದೆ ಅಂತ ಕೊಟ್ಬಿಡ್ತಾರೆ. ಈ ದೃಷ್ಟಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಜ್ಞಾನಿಗಳಿಗೆ ಮಾತ್ರ ಸಾಧ್ಯ, ನಮಗೆ ಸಾಧ್ಯ ಇಲ್ಲ. ಅದೆಲ್ಲ ಕೂಡ ಪುಣ್ಯವನ್ನು ಬಿಡಬೇಕು, ಪಾಪವನ್ನು ಬಿಡಬೇಕು. ನಮಗೆ ಬಿಡೋ ನಮಗೆ ಪುಣ್ಯ ಬಿಡೋ ಪ್ರಶ್ನೆ ಬರೋದಿಲ್ಲ. ಸಾಮಾನ್ಯ ನಮಗೆ ಇದ್ರೆ ತಾನೇ ಬಿಡೋದು ಪುಣ್ಯನ. ಪುಣ್ಯ ಬಿಡೋ ಚಾನ್ಸ್ ಇರೋದೇ ಇಲ್ಲ, ಆದ್ರಿಂದ ನಮಗೆ ಪುಣ್ಯದ ಪ್ರಶ್ನೆ ಬರೋದಿಲ್ಲ. ಪಾಪ ಬಿಡಬೇಕಾಗಿದ್ದು ಬಿಡೋ ಶಕ್ತಿ ನಮಗೆ ಇದು ಸಮಸ್ಯೆ ಆಗಿದೆ. ಪಾಪ ಬಿಡಬೇಕು ಶಕ್ತಿ ಇಲ್ಲ, ಪುಣ್ಯ ಬಿಡ್ಲಿಕ್ಕೆ ಇಲ್ಲೇ ಇಲ್ಲ, ಮತ್ತೆ ಹೇಗೆ ಅಡ್ಜಸ್ಟ್ ಮಾಡ್ಬೇಕೀಗ? ಅದಕ್ಕೆ ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ, ಜ್ಞಾನಿಗೆ ಸಂಬಂಧಪಟ್ಟ ವಿಚಾರ ಅಂತ ಹೇಳಿದ್ರು. ಬುದ್ಧಿಯು ನಮಗೆ ತುಂಬಾ ಪಾಪ ಕರ್ಮ ಕಾಡ್ತಾ ಇರುತ್ತೆ, ನಮ್ಮನ್ನ ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು ಜಾತಿಯ ಕೆಟ್ಟಿದ್ರೆ ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ ನಮ್ಮ ಕೈಲಿ. ಯಾರೋ ಸಾಲ ಕೊಟ್ಟರು ಕಟ್ಟಿದ್ರೆ ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ, ತುಂಬಾ ಹಿಂಸೆ ಆಗ್ತಾ ಇರುತ್ತೆ. ಅಥವಾ ಯಾವ್ದೋ ತಪ್ಪಾಡ್ಬಿಡ್ತಾನೆ ಬಿಡಿಸ್ಕೊಳ್ಳೋಕ್ಕಾಗೋದಿಲ್ಲ, ಒದ್ದಾಡ್ತಿರ್ತಾನ ಅವನು. ಆದರೆ ಜ್ಞಾನಿಗಳಿಗೆ ಸಮಸ್ಯೆ ಇಲ್ಲ ಅಂತ ಹೇಳಿದ್ದ. ಪಾಪಗಳನ್ನು ಕಳ್ಕೊಳ್ಳೋದು ಜ್ಞಾನಿಗಳಿಗೆ ಸಮಸ್ಯೆಯೇ ಇಲ್ಲ. ಜ್ಞಾನಿ ಎಷ್ಟು ಅನುಕೂಲ ಗೊತ್ತಾ ಪಾಪ ಕಳ್ಕೊಳ್ಳೋದು ಅಂತ ಹೇಳ್ತಾರೆ. ಯಾವಾಗ ಜ್ಞಾನ ಬರುತ್ತೋ ಅವನಿಗೆ, ಯಾವಾಗ ಜ್ಞಾನ ಬರುತ್ತೋ ಆ ಕ್ಷಣದೊಳಗೆ ಅವನ ಅನಂತ ಜನ್ಮಗಳ ಪಾಪ ಧಗ್ಗಂತುರಿದು ಬೂದಿ ಆಗುತ್ತೆ ಆ ಮೊಮೆಂಟಲ್ಲಿ. ಈ ಮ್ಯಾಜಿಕ್ ಯಾವುದನ್ನು ಮಾಡಕ್ ಬರೋದಿಲ್ಲ ಅಂತ ಹೇಳ್ತಾರೆ. ಇದೆಲ್ಲಿದೆ ಅಂತ ಕೇಳಿದರೆ ಭಗವದ್ಗೀತೆಯಲ್ಲಿ ಮುಂದೆ ಬರುತ್ತಿದೆ. ಜ್ಞಾನಾಗ್ನಿಹಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ, ಭಗವಂತನ ಹೇಳೋ ಮಾತಿದ್ವು. ನಮಗೀಗ ಜ್ಞಾನ ಯಾತಕ್ಕೆ ಬೇಕು ಅಂತ ಅರ್ಥ ಆಗುತ್ತೆ. ಅನಂತ ಜನ್ಮಗಳ ಪಾಪದ ರಾಶಿ ನಮ್ಮಿಂದ ಇದೆ ಈಗಾಗಲೇನೆ. ನಾವು ಎಲ್ಲಾ ಪಾಪ ಕಳ್ಕೊಳ್ಳೋರಿಗೆ ಮೋಕ್ಷಕ್ಕೆ ಹೋಗೋ ಚಾನ್ಸಸ್ಸೇ ಇಲ್ಲ. ಇವತ್ತು ಟ್ರಾನ್ಸ್ಫರ್ ಆದ ನೋಟಿಸ್ ಸರ್ಟಿಫಿಕೇಟ್ ಕೊಡೋವರೆಗೂ ಅವನಿಗೆ ಎಲ್ ಪಿ ಸಿ ಸಿಗೋದಿಲ್ಲ. ನೋಟಿಸ್ ಸರ್ಟಿಫಿಕೇಟ್ ಕೊಡಲೇಬೇಕಲ್ಲ, ನೋಟಿಸ್ ಕೊಡೋಕ್ಕೆ ಆಗೋದಿಲ್ಲ ನಮ್ಮ ಕೈಲಿ. ಜನ್ಮ ಜನ್ಮಗಳ ಗುಣ ನಮಗೆ ಬಿದ್ದಿದೆ ಈಗಾಗಲೇನೆ. ಅನ್ನಂತ ಅಪರಾಧ ಎನ್ನೊಳಗೆ ಇರಲಾಗಿ ಭಿನ್ನ ಹೆಕೆ ಬಾಯಿಲ್ಲವಯ್ಯ, ಅಷ್ಟು ಪಾಪದ ರಾಶಿ ಬಿದ್ದೋಗಿದೆ ನಮ್ಮಲ್ಲಿ, ಈಗ ಹ್ಯಾಕ್ ಕಳ್ಕೋಬೇಕದನ್ನ? ಅದಕ್ಕೊಂದೇ ದಾರಿ, ಎಷ್ಟು ದಾನ ಬೇಕಾದ್ರೂ ಮಾಡಿ ನೀವೀಗ ಪಾಪ ಪೂರ್ತಿ ಹೋಗೋದಿಲ್ಲ. ಎಷ್ಟು ತೀರ್ಥಯಾತ್ರೆ ಬೇಕಾದ್ರೂ ಮಾಡಿ ಪಾಪ ಪೂರ್ತಿ ಹೋಗೋದಿಲ್ಲ. ಏನ್ ಬೇಕಾದ್ರೂ ಮಾಡಿ ಪಾಪ ಪೂರ್ತಿ ಹೋಗೋದಿಲ್ಲ. ಇದೊಂದು ಆಶ್ಚರ್ಯ. ಕನಿಷ್ಠ ಪಕ್ಷ ಪಾಪ ಎಲ್ಲ ಕಳ್ಕೊಳ್ಬೇಕು ಅಂತ ಇದ್ರೂ ಕೂಡ ಬೇರೆ ಯಾವ ದಾರಿನೂ ಇಲ್ಲ. ದಾನ ತೀರ್ಥ ತಪೋ ಯಜ್ಞ ಪೂರ್ವಾಹ ಸರ್ವೇಪಿ ಸರ್ವದಾ ಅಂಗಾನಿ ಹರಿ ಸೇವಾಯಾಮ್ ಭಕ್ತಿ ಸ್ವೇಕಾ ವಿಮುಕ್ತಯೇ. ಆಚಾರ ಉಲ್ಲೇಖ ಮಾಡಿರೋ ಶಾಸ್ತ್ರದ ಪ್ರಮಾಣ ಇದು. ಒಂದು ಅಂದ್ರೆ ದಾನ ಮಾಡಿದ್ರೆ ಪಾಪ ಹೋಗುತ್ತೆ, ತೀರ್ಥಯಾತ್ರೆ ಮಾಡಿದ್ರೆ ಪಾಪ ಹೋಗುತ್ತೆ. ಆದ್ರೆ ಎಲ್ಲಾ ಪಾಪನು ಹೋಗೋದಿಲ್ಲ, ಕೆಲವು ಮಾತ್ರ ಹೋಗುತ್ತೆ ಅಷ್ಟೇ. ಎಲ್ಲಾ ಪಾಪನು ಹೋಗಬೇಕು, ಒಂದೇ ಒಂದು ಶ್ಲೋಕಿ ಹೋಗಬೇಕು ಅಂತ ಸಾಧನೆ ಯಾವುದು ಅಂದ್ರೆ ಅದನ್ನೇ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೇ ತಥಾ. ಜ್ಞಾನ ಅನ್ನೋ ಬೆಂಕಿ ಇದೆಯಲ್ಲ, ಆ ಬೆಂಕಿ ಒಂದು ಕ್ಷಣಕ್ಕೆ ಅನಂತ ಜನ್ಮಗಳ ಪಾಪದ ರಾಶಿಯನ್ನ ಧಗ್ಗಂತುರಿದು ಬೂದಿ ಮೋದಿ ಮಾಡುತ್ತಂತೆ. ಇದು ಹೇಗೆಂತ ಯಾರು ಕೇಳಕ್ ಸಾಧ್ಯ ಇಲ್ಲ. ಆಚಾರ ದೃಷ್ಟಾಂತ ಕೊಡ್ತಾರೆ. ನಾಶಯತ್ಯಾಶು ಪಾಪಾನಿ ದೃಷ್ಟಾಂತ ಕೊಡಬೇಕಾದ್ರೆ ತೂಲರಾಶಿಯೋಳು ಅನಲ ಪೊಕ್ಕಂತೆ ಅಂತ ಹೇಳ್ತಾರೆ. ತೂಲರಾಶಿ ಮೀ ಅನಲಹ, ದೊಡ್ಡ ಹತ್ತಿಯ ರಾಶಿ ಇರುತ್ತೆ ಅಂತ ತಿಳ್ಕೊಳ್ಳಿ. ದೊಡ್ಡ ಹತ್ತಿಯ ರಾಶಿ, ಅದು ಸುಡಬೇಕಾದ್ರೆ ನಿಮಗೆ ದೊಡ್ಡ ಬೆಂಕಿ ಬೇಕಾಗಿಲ್ಲ, ಒಂದು ಕಿಡಿ ಬಿದ್ದರೆ ಸಾಕು, ಧಗ್ಗಂತುರಿದು ಹೋಗುತ್ತಂತೆ. ಒಂದು ಕಿಡಿಗೆ ಇಡೀ ಪರ್ವತಪ್ರಾಯವಾದ ಹತ್ತಿಯ ರಾಶಿ ಒಂದು ಕ್ಷಣಕ್ಕೆ ಉರಿಯುತ್ತಂತೆ. ಆ ರೀತಿ ಉರಿಯುತ್ತೆ ಅಂತ ಎಕ್ಸಾಂಪಲ್ ಕೊಡ್ತಾರೆ. ಅನಂತ ಜನ್ಮಗಳ ಪಾಪದ ರಾಶಿ ಜ್ಞಾನದ ಒಂದು ಕಿಡಿಗೆ, ಭಗವಂತನ ದರ್ಶನ ಮಾಡಿದ ಜ್ಞಾನದ ಕಿಡಿ ಇದೆಯಲ್ಲ, ಆ ಜ್ಞಾನದ ಕಿಡಿಗೆ ಸುಟ್ಟು ಬೂದಿ ಆಗುತ್ತೆ. ಆದ್ದರಿಂದ ಎಲ್ಲಾ ಪಾಪ ಕಳ್ಕೊಳ್ಳೋವರಿಗೂ ಮೋಕ್ಷ ಇಲ್ಲ, ಎಲ್ಲಾ ಪಾಪ ಕಳ್ಕೊಳ್ಳೋ ಬೇರೆ ದಾರಿ ಇಲ್ಲ. ದಹಿ ಜ್ಞಾನೇನ ಸದೃಶ್ಯಂ, ಜ್ಞಾನ ಒಂದೇ ದಾರಿ. ಆದ್ದರಿಂದ ಜ್ಞಾನ ಸಂಪಾದನೆ ಮಾಡಿದಾಗ ಎಲ್ಲ ಪಾಪನು ಪರಿಹಾರವಾಗುತ್ತ. ಆದ್ದರಿಂದ ಇವತ್ತು ನಾವು ಜ್ಞಾನ ಬಂದಿಲ್ಲ ಅಂದ್ರೆ ಪಾಪ ಹೋಗಿಲ್ಲ ಅಂತಾನೆ ಅರ್ಥ. ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಜ್ಞಾನದಲ್ಲಿ ಎರಡು ವಿಧವಾದ ಜ್ಞಾನ ಉಂಟು. ಜ್ಞಾನದಲ್ಲಿ ಎರಡು ವಿಧವಾದ ಜ್ಞಾನ, ಒಂದು ಜ್ಞಾನ ಕೇಳಿ ಬಂದ ಜ್ಞಾನ, ಇನ್ನೊಂದು ಜ್ಞಾನ ನೋಡಿ ಬಂದ ಜ್ಞಾನ. ಇನ್ನು ಹೇಳೋದಾದ್ರೆ ಒಂದು ಇಂಡೈರೆಕ್ಟ್ ಒಂದು ಡೈರೆಕ್ಟ್. ಡೈರೆಕ್ಟ್ ನಾಲೆಡ್ಜ್ ಬೇರೆ, ಇಂಡೈರೆಕ್ಟ್ ನಾಲೆಡ್ಜ್ ಬೇರೆ. ಇವತ್ತು ನಮಗೆ ಡೈರೆಕ್ಟ್ ನಾಲೆಡ್ಜ್ ಇದು ರಿಯಲ್ ಜ್ಞಾನ, ದೇವರನ್ನ ಸಾಕ್ಷಾತ್ ನೋಡ್ತೇವಲ್ಲ ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಎಲ್ಲಿ ಜ್ಞಾನ ಜ್ಞಾನ ಅಂತ ಕರೀತಾರೋ ಅದೇ ಜ್ಞಾನ ಅಂತ ಅರ್ಥ. ಆದರೆ ಸೆಕೆಂಡರಿ ಜ್ಞಾನ ಯಾವುದು ಅಂದ್ರೆ ಕೇಳಿ ಬಂದ ಜ್ಞಾನ. ಶ್ರವಣಾದಿಗಳನ್ನು ಮಾಡ್ತೇವಲ್ಲ, ಶಾಸ್ತ್ರ ಓದ್ತೇವಲ್ಲ, ಶಾಸ್ತ್ರ ಕೇಳ್ತೇವಲ್ಲ, ಆ ಜ್ಞಾನ ಬರುತ್ತಲ್ಲ ಅದಕ್ಕೆ ಪರೋಕ್ಷ ಜ್ಞಾನ ಅಂತ ಕರೀತಾರೆ. ಇಲ್ಲಿ ಎರಡು ಜ್ಞಾನಕ್ಕೂ ಬೆಲೆ ಇದೆ, ಎರಡು ಜ್ಞಾನಕ್ಕೂ ಬೆಲೆ ಇದೆ. ಅಪರೋಕ್ಷ ಜ್ಞಾನದ ಬೆಲೆ 100%. ಎಲ್ಲಾ ಪಾಪರಾಶಿಗಳ ತಕ್ಷಣ ಸುಟ್ಟು ಬೂದಿ ಮಾಡತಕ್ಕಂಥ ಶಕ್ತಿ ಅಪರೋಕ್ಷ ಜ್ಞಾನಕ್ಕಿದೆ. ಉಪನಿಷತ್ ಹೇಳುತ್ತೆ, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೆ ಪರಾವರೇ. ಇದು ಭಗವದ್ಗೀತೆಯ ಶ್ಲೋಕ, ಉಪನಿಷತ್ತಿನ ಶ್ಲೋಕ, ಎಲ್ಲ ಒಂದೇ ರೀತಿ ಅರ್ಥ ಹೇಳ್ತಿರೋ. ಭಿದ್ಯತೆ ಹೃದಯ ಗ್ರಂಥಿ, ನಮ್ಮ ಹೃದಯದಲ್ಲಿರತಕ್ಕಂಥ ಅಜ್ಞಾನದ ಗಂಟೆ ಒಡೆದೋಗುತ್ತಂತೆ. ಕ್ಷಿದ್ಯಂತೆ ಸರ್ವ ಸಂಶಯಾ, ಎಲ್ಲ ಸರ್ವ ಸಂಶಯಗಳು ಪರಿಹಾರವಾಗುತ್ತಂತೆ. ಅದಕ್ಕಿಂತ ಹೆಚ್ಚಾಗಿ ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ಎಲ್ಲ ಪಾಪಕರ್ಮಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಬೂದಿ ಆಗುತ್ತೆ. ಯಾವಾಗ? ತಸ್ಮಿನ್ ದೃಷ್ಟೇ ಪರಾವರೇ, ಆ ಭಗವಂತ ಇದ್ದಾನಲ್ಲ ಅವನನ್ನು ಕಣ್ಣಾರೆ ನಾವು ಕಾಣ್ತೇವಲ್ಲ ಅವಾಗ ಹಾಗಾಗುತ್ತೆ ಅಂತ ಹೇಳಿದ್ದಾರೆ. ಇದು ಅಪರೋಕ್ಷ ಜ್ಞಾನದ ಮಹತ್ವ ಇದೆ. ಆದರೆ ಅದು ಬರೋದು ಯಾವಾಗ ಅಂತ ಕೇಳಿದರೆ ಮೊದಲು ಪರೋಕ್ಷ ಜ್ಞಾನ ಬರೋದು. ಬದಲಿಗೆ ಹೋಗೋ ದಾರಿ ಕೇಳ್ತೇವೆ, ಇದು ಪರೋಕ್ಷ ಜ್ಞಾನ. ಬದಲಿಗೆ ಹೋಗಿ ಡೈರೆಕ್ಟ್ ನೋಡ್ತೇವೆ, ಅದು ಅಪರೋಕ್ಷ ಜ್ಞಾನ. ಒಂದು ವಸ್ತುವನ್ನು ಕೇಳಿ ಬಂದಾಗ ಒಂದು ನಾಲೆಜ್ ಫಾರಂ ಆಗುತ್ತೆ ತಲೆಯೊಳಗೆ, ಅದು ಪರೋಕ್ಷ ಜ್ಞಾನ. ನೋಡಿ ಬಂದಾಗ ಜ್ಞಾನ ಬರುತ್ತಲ್ಲ ಅದು ಅಪರೋಕ್ಷ ಜ್ಞಾನ. ಅದು ಜ್ಞಾನದಿಂದ ಮೋಕ್ಷ, ಜ್ಞಾನದಿಂದ ಮೋಕ್ಷ ಅಂತ ಹೇಳಿದ್ರೆ ನಾಲ್ಕಾರು ಪುಸ್ತಕದಿಂದ ಮೋಕ್ಷ ಅಂತ ಅರ್ಥ ಅಲ್ಲ. ದೇವರನ್ನು ಕಣ್ಣಾರೆ ಕಾಣ್ತೇವಲ್ಲ ಅವಾಗ ಮೋಕ್ಷ ಅಂತ ಅರ್ಥ. ಮತ್ತೆ ಕಣ್ಣಾರೆ ಕಾಣಕ್ಕೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ಮೊದಲು ಕಿವಿಯಾರೆ ಕೇಳಬೇಕು ಅಂತ ಹೇಳ್ತಾರೆ. ಕಣ್ಣಾರೆ ಕಾಣಬೇಕಾದ್ರೆ ಕಿವಿಯಾರೆ ಕೇಳಬೇಕು. ಹರಿಕಥಾ ಶ್ರವಣ ಮಾಡೋ ನಿರಂತರ, ಸತತ ಪರಮಾತ್ಮನ ಕಥೆ ಕೇಳ್ತಾನೆ ಹೋಗಬೇಕು. ಆಗ ಪಾಪ ನಾಶ ಆಗುತ್ತೋ ಇಲ್ವೋ? ಆಗಲೂ ನಾಶವಾಗುತ್ತೆ ಅಂತ ಹೇಳ್ತಾರೆ. ಆಗಲೂ ನಾಶವಾಗುತ್ತೆ, ಆದರೆ ಆದರೆ ಅಪೃಷ್ಟ ಜ್ಞಾನ ಬಂದಾಗ ನಾಶವಾಗುತ್ತಲ್ಲ, ಅಷ್ಟು ನಾಶ ಆಗೋದಿಲ್ಲ, ಸ್ವಲ್ಪ ನಾಶ ಆಗುತ್ತೆ ಅಷ್ಟೇನೆ. ಆದರೆ ಒಂದು ಪ್ಲಸ್ ಪಾಯಿಂಟ್ ಏನು ಗೊತ್ತೇನು, ಇದು ಸಾವಿರ ತೀರ್ಥಯಾತ್ರೆ ಮಾಡಿ, ಸಾವಿರ ದಾರವನ್ನು ಮಾಡಿ, ಏನೇನೋ ವ್ರತಗಳನ್ನು ಮಾಡಿ, ಎಷ್ಟು ಮಾಡಿದರೂ ಕೂಡ ಶಾಸ್ತ್ರ ಓದಿದಾಗ, ಶಾಸ್ತ್ರ ಕೇಳಿದಾಗ ಅದು ಇಂಡೈರೆಕ್ಟೇ, ಇಷ್ಟಾದರೂ ಕೂಡ ಇದರ ಬೆಲೆ ಅವು ಯಾವುದಕ್ಕಿಲ್ಲ ಅಂತ ಹೇಳಿಬಿಡಲ್ಲ. ಅದು ಇಂಡೈರೆಕ್ಟಾಗಿ ಭಗವಂತನ ತಿಳ್ಕೊಳ್ಳೋ ಕೆಲಸವೂ ಕೂಡ ಡೈರೆಕ್ಟ್ ದಾನಾದಿಗಳಿಗಿಂತ ಭಾರಿ ದೊಡ್ಡದು. ಅದಕ್ಕಿಂತ ಡೈರೆಕ್ಟ್ ಜ್ಞಾನ ಇನ್ನೂ ದೊಡ್ಡದು. ಇದು ನಮಗೆ ಅರ್ಥವಾಗಿಬಿಟ್ಟು ಸಾಧನೆ ಹೇಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಇವತ್ತು ನಾವೇನು ತಿಳ್ಕೊಂಡಿದ್ದೇವೆ ಗೊತ್ತಾ, ತುಂಬ ಶ್ರೀಮಂತ ಏನು ತಿಳ್ಕೊಂಡಿರ್ತಾರೆ, ಬಿಡಿ ಏನೋ ಮಾಡೋಣ, ಮನೆಗೊಂದು ದಾನ ಮಾಡಿ ಸದ್ಗತಿ ಹೋಗ್ಬಿಟ್ರೆ ಆಗೋಯ್ತು. ಸಾಧ್ಯ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ದಾನ ಮಾಡು, ಆದರೆ ಮೋಕ್ಷಕ್ಕೆ ಹೋಗೋಷ್ಟು ಫಲ ಅದರಿಂದ ಸಿಗೋದಿಲ್ಲ. ಎಷ್ಟು ಸಿಗಬಹುದು, ಸ್ವಲ್ಪ ಆಗುತ್ತೆ ಅಷ್ಟೇ. ಆದರೆ ಮೋಕ್ಷಕ್ಕೆ ಹೋಗಬೇಕಾದ್ರೆ ನಾಯಮಾತ್ಮ ಪ್ರವಚನೇನ ಲಭ್ಯ ನಾ ಮೇಧಯ ನ ಬಹುನಾಶ್ರುತೇನ, ಅದು ಉಪನಿಷತ್ತಿನ ಮಾತು. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಇದು ದಾನಾಗಿರಿದ ಬಗ್ಗೆ ಹೇಳಿದನಲ್ಲ, ಏನೋ ಹೇಳ್ತಾರೆ ಅಂತ ತಿಳ್ಕೊಬೇಡಿ, ಭಗವಂತ ತಾನೇ ಹೇಳ್ತಾನೆ. ನಾಹಂ ವೇದೈಹಿ ನಾ ತಪಸ ನಾ ದಾನೇನ ನಚ ಇಜ್ಜಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದುಷ್ಟವಾನಸಿ ಯನ್ಮಮ. ಹನ್ನೊಂದನೇ ಅಧ್ಯಾಯದ ಕೊನೆಗೆ ಭಗವಂತನ ಮಾತುಗಳಿವೆಲ್ಲ ಕೂಡ. ಬರೀ ತೀರ್ಥಯಾತ್ರೆ, ಬರೀ ದಾನಾದಿಗಳಿಂದ ಎಂದೂ ಪೂರ್ಣ ಪಾಪ ಕಳ್ಕೊಳ್ಳೋದು ಸಾಧ್ಯವೇ ಇಲ್ಲ. ಹೆಚ್ಚು ಪಾಪ ಅದರಿಂದ ಹೋಗೋದೇ ಇಲ್ಲ. ಹೆಚ್ಚು ಪಾಪ ಹೋಗೋದು ಜ್ಞಾನ ಕಾರ್ಯ ಮಾಡಿದಾಗ ಮಾತ್ರ. ಶಾಸ್ತ್ರಗ್ರಂಥಗಳ ಅಧ್ಯಯನ, ಶಾಸ್ತ್ರಗ್ರಂಥಗಳ ಶ್ರವಣ, ಶಾಸ್ತ್ರಗ್ರಂಥಗಳ ಪ್ರವಚನ, ಶಾಸ್ತ್ರಗ್ರಂಥಗಳ ಪ್ರಕಾಶನ, ಶಾಸ್ತ್ರಗ್ರಂಥಗಳ ಪ್ರಸಾರ, ಇವುಗಳಿಂದಾಗ ಪ್ರಯೋಜನ ಬೇರೆ ಯಾವುದರಿಂದನೂ ಆಗೋದಿಲ್ಲ. ಆದರೆ ಅದನ್ನು ಬಿಟ್ ಮಾಡತಕ್ಕಂಥ ವಸ್ತು ಅಂದರೆ ಅಪರೋಕ್ಷ ಜ್ಞಾನ. ನೆಕ್ಸ್ಟ್ ಅಂದರೆ ಇದೊಂದೇ, ನಾವು ಅಪರೋಕ್ಷ ಜ್ಞಾನ ಅಷ್ಟೇ ನಾವು ಇಲ್ಲ ಆದ್ರಿಂದಾಗಿನೇ ನಾವು ಯಾವುದಕ್ಕೆ ಗಂಟು ಬಿಡಬೇಕೀಗ? ಸದಾಕಾಲವೂ ಕೂಡ ಭಗವಂತನ ಶಾಸ್ತ್ರವನ್ನು ಕೇಳೋದು. ಶ್ರವಣಾದಿ ವಿನಾ ನೈವ ಕ್ಷಣಂ ತಿಷ್ಠೇ ಇದಪಿ ಕ್ವಚಿತ್. ಶ್ರವಣಾದಿಗಳನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರಬಾರ್ದು. ಆ ಶ್ರವಣದ ಮಹಿಮೆಯನ್ನೇ ಹರಿಕಥಾಮೃತ ಸಾರದಲ್ಲಿ ವರ್ಣನೆ ಮಾಡ್ತಾರೆ, ಈಗ ಅರ್ಥ ಆಗುತ್ತೆ. ಶ್ರವಣ ಮನಕಾನಂದ ವೀವುದು, ಭವಜನಿತ ದುಃಖಗಳ ಕಡೆಯುವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು, ಭುವನ ಪಾವನ ವೆನಿಪ ಲಕ್ಷ್ಮೀಧವನ ಮಂಗಲ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಶ್ರವಣದ ಹಿರಿಮೆ ಅತ್ಯಂತ ಸುಂದರವಾಗಿ ಒಂದೇ ಶ್ಲೋಕದಲ್ಲಿ ಬಂದಿದೆ. ಶ್ರವಣ ಮನಕಾನಂದ ವೀವುದು, ಎಷ್ಟೇ ಏನೇ ಮಾಡಿ ನಿಮಗೆ ಭಗವಂತನ ಕಥಾ ಶ್ರವಣ ಮಾಡಿದಾಗ ಆನಂದವಾಗುತ್ತಲ್ಲ, ಅಷ್ಟಾನಂದ ಬೇರೆ ಯಾವುದರಿಂದ ಆಗೋದಿಲ್ಲ. ಹರಿಕಥಾ ಶ್ರವಣ ಮಾಡೋ ನಿರಂತರ, ಅದಕ್ಕೆ ಹೇಳಿದ್ದು ಮನಕಾನಂದ ಬೀವುದು, ಭವಜನಿತ ದುಃಖಗಳ ಕಡೆಯುವುದು. ನಮ್ಮ ಸಂಸಾರದ ಎಷ್ಟೋ ದುಃಖಗಳನ್ನು ಈ ಒಂದು ಭಗವಂತನ ಕಥಾಶ್ರವಣ ಕಳೆದಾಕಿ ಬಿಡುತ್ತೆ. ಮತ್ತೆ ವಿವಿಧ ಭೋಗಗಳ ಇಹಪರಂಗಳಲ್ಲಿತ್ತು ಸಲಹುವುದು, ಅನೇಕ ವಿಧವಾದ ಭೋಗಭಾಗ್ಯಗಳನ್ನು ಈ ಲೋಕದಲ್ಲಿ ಪರಲೋಕದಲ್ಲಿ ಕೊಟ್ಟು ನಮ್ಮನ್ನು ಕಾಪಾಡುತ್ತೆ. ಇಷ್ಟು ಶಕ್ತಿ ಶ್ರವಣದ ಹೊರತು ಬೇರೆ ಯಾವ ಕಾರ್ಯಕ್ಕೂ ಇಲ್ಲ, ಆದ್ದರಿಂದಾಗಿ ಇದನ್ನು ಮಾಡಬೇಕು ಅಂತ ಅರ್ಥ. ಮತ್ತೆ ಹಾಗಿದ್ರೆ ಬೇರೆ ದಾನ ಯಾಕೆ ಮಾಡ್ತಾ ಇದ್ದ ಜನ, ಬೇರೆ ಧರ್ಮ ಯಾತಕ್ಕೆ ಮಾಡ್ತಾರೆ, ಎಲ್ಲ ಒತ್ತಾ ಕೊಡ್ಬೋದಾಗಿತ್ತಲ್ಲ ಅಂತ ಒಂದು ಪ್ರಶ್ನೆ ಬಂತ. ಇಷ್ಟು ಸುಲಭ ಆಗಿದ್ದಿದ್ರೆ ದಾನದ ಕಾನ್ಸೆಪ್ಟೇ ಹೋಗ್ತಿತ್ತು, ತೀರ್ಥಯಾತ್ರೆ ಕಾನ್ಸೆಪ್ಟೇ ಹೋಗ್ತಿತ್ತು, ಮತ್ತೆ ಯಾಕೆ ಇಟ್ಟಿದ್ರಲ್ಲ ಕೂಡ. ನಾನು ಇದಕ್ಕೆಲ್ಲ ಉತ್ತರ ಕೊಡಬೇಕಾದ್ರೆ ಮೊದಲೇ ಹೇಳಿದ್ದೇನೆ, ಶ್ರೀಮದ್ ಆಚಾರ್ಯರು ಪ್ರತಿಯೊಂದನ್ನು ಕೂಲಂಕಷ ವಿಚಾರ ಮಾಡಿದರು. ಇದಕ್ಕೆ 190 ಪಾಲು ಜನಗಳು ಹಾರಿಕೆ ಉತ್ತರ ಕೊಟ್ಬಿಡ್ತಾರೆ ಅಷ್ಟೇ, ಬೇಕಾರ ಮಾಡಿ ಸಹಕಾರ ಬಿಡಿ, ಸಿಟ್ಟು ಬಂದು ಬೈದು ಬಿಡ್ತಾರೆ ಅಷ್ಟೇ, ಇನ್ನೊಮ್ಮೆ ಕೇಳಿದ್ರೆ ಓಡಿಸಿಬಿಡ್ತಾರೆ ಅಂತ ಹೇಳ್ತಾರೆ ಹೊರತು ಉತ್ತರ ಕೊಡ. ಶೇಷಂ ಕೋಪೇನ ಪೂರಯತ್ತಂತಾನೆ ನಿಯಮ. ಆಚಾರ್ಯ ಎಷ್ಟು ಸಮಾಧಾನದ ಉತ್ತರವನ್ನು ಕೊಡ್ತಾರೆ. ಅವ್ರು ಹೇಳ್ತಾರೆ, ಶಾಸ್ತ್ರಜ್ಞಾನ ಇನ್ನು ಬಿಟ್ಟು ನಾವಿದ್ದೇವೆ, ಈಗ ಅಪರೋಕ್ಷ ಜ್ಞಾನ ದೇವರ ಸಂಪಾದನೆ ಮಾಡಬೇಕು ನಾವೀಗ, ಅದು ಬಂದಿಲ್ಲ. ಬೇರೆ ಕಡೆ ದಾನ ಧರ್ಮಾದಿಗಳು ಉಂಟು, ಅದು ಉಪಯೋಗ ಇಲ್ಲ ಅಂತ ನಮಗೆ ಗೊತ್ತಿದೆ. ಮಧ್ಯೆ ಎಲ್ಲಿದ್ದೇವೆ ನಾವೀಗ? ಪರೋಕ್ಷ ಜ್ಞಾನ ಸಂಪಾದನೆ ಮಾಡಬೇಕು, ಶಾಸ್ತ್ರಜ್ಞಾನ ಸಂಪಾದನೆ ಮಾಡುವ ಸ್ಟೇಜ್ನಲ್ಲಿ ನಾವಿದ್ದೇವೆ. ಹಾಗಿದ್ರೆ ದಾನಾದಿಗಳ ಪ್ರಸಕ್ತಿ ಏನು ಅಂತ ಕೇಳಿದ್ರೆ ಆಚಾರ್ಯ ಹೇಳ್ತಾರೆ, ಶಾಸ್ತ್ರಜ್ಞಾನಕ್ಕೆ ನೀವು ಅಭ್ಯಾಸಕ್ಕೆ ಅಂತ ಹೊರಟಾಗ ಅನೇಕ ವಿಘ್ನಗಳು ಬರುತ್ತೆ, ಅನೇಕ ತೊಂದರೆಗಳು ಬರುತ್ತೆ. ಅವು ನಿರ್ವಿಘ್ನ ನಡಿಬೇಕಲ್ಲ, ದಾನಾದಿಗಳನ್ನು ಮಾಡಿ ಅದು ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ. ಇದು ಅರ್ಥ ಮಾಡ್ಕೋಬೇಕು. ದಾನಾದಿಗಳ ಪೊಜಿಷನ್ನು, ತೀರ್ಥಯಾತ್ರಾದಿಗಳ ಸ್ಥಾನ ಅಲ್ಲಿ ಬರತಕ್ಕಂಥ ಸ್ಥಾನ. ಅದು ನಿತ್ಯ ಪಾಠ ಕೇಳಬೇಕು ತಪೇಕ್ಷೆ, ತಿರುಬೆಳಗಾದ್ರೆ ತೊಂದರೆಗಳು ನಮಗೆ ಆವತ್ತಿಗೆ ಏನೋ ಆಗುತ್ತೆ, ಬಿಡೋದಿಲ್ಲ. ಏನು ಮಾಡಬೇಕಾಗ? ತೀರ್ಥಯಾತ್ರೆ ಮಾಡಿಬಿಟ್ಟು ದಾನ ಧರ್ಮ ಮಾಡಿಬಿಟ್ರೆ ಆ ತೊಂದರೆ ಹೊರಟೋಗಿಬಿಡುತ್ತೆ, ನಿರ್ವಿಘ್ನ ಕೇಳಕ್ಕೆ ಅನುಕೂಲ ಆಗುತ್ತೆ. ಕೇಳಿ ಕೇಳಿ ಕೇಳಿದ್ದನ್ನು ಮರಣ ಮಾಡಕ್ಕೆ ಅನುಕೂಲ ಆಗುತ್ತೆ, ಮರಣ ಮಾಡಿದ್ದನ್ನು ನಿಧಾನ ಮಾಡಕ್ಕೆ ಅನುಕೂಲವಾಗುತ್ತೆ, ಆ ಮುಂದುವರೆದು ಕೊನೆಗೆ ದೇವರು ಕಣ್ಣಿ ಕಂಡುಬಿಡುತ್ತಾನೆ. ಇದು ಅರ್ಥ ಮಾಡ್ಕೋಬೇಕು. ಇವತ್ತು ಏನು ಮಾಡಿದ್ದೆ ಗೊತ್ತೇನೋ, ತೀರ್ಥಯಾತ್ರೆ ಮಾಡ್ತಾರೆ, ದಾನ ಮಾಡ್ತಾರೆ, ಹೇಗೆ ಮಾಡ್ತಾರೆ ಗೊತ್ತಾ? ಜ್ಞಾನಕ್ಕೆ ಸಬ್ಸ್ಟಿಟ್ಯೂಟ್ ಅಂತ ತಿಳ್ಕೊಂಡು ಮಾಡ್ತಾರೆ, ಇದು ತಪ್ಪಿತ್ತು. ಜ್ಞಾನಕ್ಕೆ ಸಬ್ಸ್ಟಿಟ್ಯೂಟ್ ಅಂತ ತಿಳ್ಕೊಂಡ್ರೆ ಮಾತ್ರ ಸಾಧ್ಯವೇ ಇಲ್ಲ. ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಮೇ ವಿದ್ಯತೆ. ಜ್ಞಾನಕ್ಕೆ ಕಂಪೇರ್ ಮಾಡಲಿಕ್ಕೆ ಇನ್ನೊಂದು ವಸ್ತುವೇ ಇಲ್ಲ ಅಂದಮೇಲೆ ಸಬ್ಸ್ಟಿಟ್ಯೂಟ್ ಹೇಗೆ ಬರುತ್ತೆ? ಅದರಿಂದ ಸಾಧ್ಯವೇ ಆಗೋದಿಲ್ಲ. ಜ್ಞಾನ ಸಬ್ಸ್ಟಿಟ್ಯೂಟ್ ಮಾಡಬೇಡಿ. ಇವತ್ತು ಲೋಕದಲ್ಲಿದೆ, ಈಗ ವಿದ್ಯಾರ್ಥಿ ಇದ್ದಾರೆ ಪಾಪ, ತುಂಬ ಒಳ್ಳೆ ಹುಡುಗ, ಮನೆಗೆ ಹಾಲು ತರ್ತಾನೆ, ಮೊಸರು ತರ್ತಾನೆ, ಗಡ್ಡೆಕಾಯಿ ತಂದುಕೊಡ್ತಿರ್ತಾನೆ, ತರಕಾರಿ ತಂದುಕೊಡ್ತಾನೆ, ಪಾಪ ಏನೇನೋ ಮಾಡ್ತಿರ್ತಾನೆ. ಮೇಸ್ಟ್ ಹೇಳಿದ ಕೆಲಸ ಪೋಸ್ಟ್ಗೆ ಓಡಿಬಿಡ್ತಾನೆ ಮಾಡೋಕ್ಕೋಸ್ಕರವಾಗಿ. ಬೇಕು ತುಂಬ ಖುಷಿಯಾಗುತ್ತೆ ಅವನು ಕಂಡುಬಿಟ್ರೆ, ಒಳ್ಳೆ ಹುಡುಗ ಅಂತ ಹೇಳ್ತಾನೆ. ಪರೀಕ್ಷೆ ನೋಡಿ ಬರೀ ಪೇಪರು, ಏನು ಮಾಡಬೇಕಾಗ? ಅವನು ಹೋಗ್ಲಿ ಬಿಡು, ಹಾಲು ತದ್ದಿದ್ದಾರೆ ಪಾಸ್ ಮಾಡಿಬಿಟ್ರೆ ಗತಿ ಏನಾಗುತ್ತೆ ಅದಕ್ಕೀಗ? ಹಾಲು ತದ್ರೆ ಇವ್ರೊಂದು ಹಾಲು ಕೊಡ್ಬೋದು ಅಷ್ಟೇ, ಮೊಸರು ಕೊಟ್ಟರೆ ಮೊಸರು ಕೊಡಬಹುದು, ಕಾಳು ಕೊಟ್ಟರೆ ಕಾಳು ಕೊಡಬಹುದು, ಪಾಸ್ ಮಾಡಿಸೋಕ್ಕಾಗೋದಿಲ್ಲ. ಆದರೆ ಇನ್ನೊಬ್ಬ ವಿದ್ಯಾರ್ಥಿ ಇದ್ದಾನೆ, ಅವನು ಹಾಲು ಕೊಡೋದಿಲ್ಲ, ಮೊಸರು ಕೊಡೋದಿಲ್ಲ, ಏನೇನು ಕೊಡೋದಿಲ್ಲ. ಮೇಷ್ಟ್ರು ಕಂಡಾಗ ನಮಸ್ಕಾರ ಅಂತಾನೆ, ಕ್ಲಾಸ್ ಒಂದು ತಪ್ಪಿಸೋದಿಲ್ಲ. ಆ ಕೊಂಡ ಕೊಡೋದು ಇಲ್ಲೇ ಇಲ್ಲ ಪಾಪ, ಏನು ಕೂಡ ಹರಕಂಗೆ ಮನುಷ್ಯ ಅವನು, ಖಾಲಿ ಚಪ್ಪಲಿ ಇಲ್ಲ, ಮೈಗೆ ಅಂಗೆ ಇಲ್ಲ, ಎಲ್ಲ ಹರಕಂಗೆ ಮನುಷ್ಯ. ಕ್ಲಾಸಲ್ಲಿ ಕೂತಿರ್ತಾನೆ, ಹುಡಿ ಹುಡಿ ಎಲ್ಲ ಕೊಟ್ಟವನು ಪಕ್ಕದಲ್ಲಿ ಕೂತಿರ್ತಾನೆ. ಅವ್ನಿಗೆ ಬುಡಗಳು ಏನು ಒಂದು ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ಅವ್ನು, ಇವನು ಹಾಗಲ್ಲ, ಕೇಳ್ತಾರೆ ಚಕ್ಕದ ಉತ್ತರ ಕೊಡ್ತಾರೆ. ಮೇಷ್ಟ್ರಿ ಯಾರ ಮೇಲೆ ಪ್ರೀತಿ ಗೊತ್ತಾ? ಅಷ್ಟೆಲ್ಲ ಹಾಲು ಮೊಸರು ತಂದುಕೊಟ್ಟವನು ಪ್ರೀತಿ ಇರುತ್ತೆ, ಅದು ಇವನ ಮೇಲೆ ಪ್ರೀತಿ ಬರೋ ತುಂಬ ಜಾಸ್ತಿ. ನಾನು ಹೇಳಿದ್ದನ್ನೇ ಹೇಳ್ತಾನೆ, ತಕ್ಷಣ ಹೇಳಿಬಿಡ್ತಾರೆ, ಐ ಲೈಕ್ ಇಮ್ ವೆರಿ ಮಚ್ ಅಂತ ಹೇಳ್ತಾನೆ. ಅವನ ಐಕ್ ಇಮ್ ವೆರಿ ಮಚ್, ಪಾಪ ಹಾಲು ಪಾಪ ತಕ್ಷಣ ಪಾಪ ಸೇರಿಸೇ ಬಿಡ್ತಾನೆ. ಪಾಪ ಪಾಪ ಎಲ್ಲ ತಂದುಕೊಡ್ತಾನೆ, ಕೋಡಿ ತಲೆ ಒಂದು ಸರಿ ಇಲ್ಲ ಅವನಿಗೆ, ಬುದ್ಧಿ ಒಂದಿಲ್ಲ. ಅದು ಇವ್ನು ನೋಡಿದ್ರೆ ವೆರಿ ವೆರಿ ಬ್ರೈಟ್ ಫೆಲೋ ಅಂತ ಹೇಳ್ತಾರೆ. ಏನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ನನಗೆ, ಮತ್ತೆ ಯಾಕೆ ಚೆನ್ನಾಗಿದ್ದಾನೆ ಅಂತ ಹೇಳ್ತೀರಿ? ಹೇಳಿದ್ರೆ ಒಪ್ಪಿಸ್ತಾನೆ ನೋಡಿದ್ರೆ ಅದನ್ನ ಅನ್ಬೇಕು ಅಂತ ಹೇಳ್ತಾರೆ. ಒಬ್ಬ ಗುರುವಿಗೆ ತಾನು ಹೇಳಿದ್ದನ್ನ ಒಪ್ಪಿಸ್ತಕ್ಕಂಥ ವಿದ್ಯಾರ್ಥಿನ ಕಂಡ್ರೆ ಎಷ್ಟು ಪ್ರೀತಿ ಬರುತ್ತೋ ಅಷ್ಟು ಪ್ರೀತಿ ಏನು ಕೊಟ್ಟರು ಬರೋದಿಲ್ಲ. ಇದು ಅರ್ಥ ಮಾಡ್ಕೋಬೇಕು. ಆಮೇಲೆ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಅವನಿಗೆ, ಫಸ್ಟ್ ಇವನಿಗೆ ಇಲ್ಲೇ ಇಲ್ಲ ಪಾಪ, ಹಾಲು ಬಸರು ಕೊಟ್ಟವನು ಫೇಲು, ಅವ್ನು ನೋಡಿ ಫಸ್ಟ್ ರ್ಯಾಂಕು. ಏನು ಕೊಟ್ಟಿದೆ? ಏನೂ ಇಲ್ಲ, ಹೇಳಿದ್ರೆ ಬರೆದಿದ್ದಾನೆ ಅಷ್ಟೇ. ಈ ಲಾಜಿಕ್ ಅಪ್ಲೈ ಮಾಡಿಕೊಂಡು ದೇವರು ನಮ್ಮ ಇದೇ ರೀತಿ ನಿರೀಕ್ಷೆ ಮಾಡೋದು. ಏ ಉಳಿದೆಲ್ಲ ಮಾಡಿಬಿಡಿ, ಇನ್ನೊಬ್ಬ ಹುಡುಗದ ಬುದ್ಧಿವಂತವನು, ಹಿಡಿದು ಉತ್ತರನೂ ಕೊಡ್ತಾನೆ, ಹಾಲು ಮೊಸರನ್ನು ಕೊಡ್ತಾನೆ, ತರಕಾರಿ ತಂದು ಕೊಡ್ತಾನೆ, ಅವನು ಡಬಲ್ ಅಡ್ವಾಂಟೇಜ್ ಅವನಿಗೆ. ಎಲ್ಲ ಆಯ್ತು, ಗುಡ್ ಆಯ್ತು, ಆಮೇಲೆ ಕೂಡ ಮನೆಕರ ಮಾತಾಡಿಸ್ತಾರೆ, ಎಲ್ಲ ಆಗಿಬಿಡುತ್ತೆ, ಅದು ಬೇರೆ. ಆದರೆ ಎರಡು ಇಟ್ಕೊಂಡ್ರೆ ಒಳ್ಳೆಯದು, ಎರಡು ಒಂದು ಇಟ್ಕೊಳ್ಳೋದಾದರೆ ಜ್ಞಾನ ಇಟ್ಕೊಳ್ಬೇಕೇ ಹೊರತು ಕರ್ಮದ ಈ ಒಂದು ಬೇರೆ ಕಾರ್ಯಗಳು ಆ ಮಟ್ಟಕ್ಕೆ ಬರೋದಿಲ್ಲ ಅಂತ. ಆ ಮಟ್ಟಕ್ಕೆ ಬರೋದಿಲ್ಲ, ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಶ್ಲೋಕದ ಅರ್ಥ ನಮಗೆ ಆಗಿದ್ದಕ್ಕೆ ಗುರುತು ಅಂದರೆ, ಇನ್ನು ಮೇಲಾದರೂ ಕೂಡ ಜ್ಞಾನದ ಬಗ್ಗೆ ನಾವು ಸಂಪೂರ್ಣವಾಗಿ ನಮ್ಮನ್ನು ತೊಡಸೋಬೇಕಾದ್ರೆ, ಸಬಸ್ಟ್ಯೂಟ್ ಇಲ್ಲ ಜ್ಞಾನಕ್ಕೆ ಅಂತ ಗೊತ್ತಾದ ಮೇಲೆ ನಾವು ಇನ್ನೂ ತಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗುತ್ತೆ ಅದನ್ನೇ ಭಗವಂತ ಹೇಳ್ತಾ, ಬುದ್ಧಿಯುಕ್ತೋ ಜಹಾತೀಹ ವಿಭೇ ಸುಕೃತ ದುಷ್ಕೃತೆ. ಇದು ಈ ಮಾತೆಯ ಅರ್ಥ ಒಗಟನ್ನು ಬಿಡಿಸಿದ್ದು ಮಧ್ವಾಚಾರ್ಯ, ಅದನ್ನು ಮರಿಬಾರದು. ಮಾತ್ರ ಉಪಯೋಗಿಸ್ತೇವೆ ನಾವು ಎಷ್ಟೋ ಕಡೆಗೆ, ಯಾರದ ಮನೆಗೆ ಹೋಗಬೇಕಾಗುತ್ತೆ, ಅಲ್ಲಿಗೆ ಅವ್ರ ಮನೆ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಯಾತಕ್ಕೆ ಬರೋದಿಲ್ಲ? ಮಡಿ ಇಲ್ಲ ಮೈಲಿಗೆ ಇಲ್ಲ, ಅವ್ರ ಮನೆಗೆ ಏನು ಬರೋದು? ಮಡಿ ಇಲ್ಲ ಮೈಲಿಗೆ ಇಲ್ಲ, ನೋಡಿದ್ರಾ, ಪುಣ್ಯ ಇಲ್ಲ ಪಾಪ ಇಲ್ಲ ಅಂತ ಹೇಳಿ, ಮಡಿ ಇಲ್ಲ ಮೈಲಿಗೆ ಇಲ್ಲ ಅಂದರೆ ಮೈಲಿಗೆ ಇಲ್ಲ ಸರಿ, ಮಡಿ ಇಲ್ಲ, ಮಡಿ ಇಲ್ಲ ಅಂತ ಹೇಳಿದ್ರೆ ಒಂದು ಮಾತು, ಮೈಲಿಗೆ ಇಲ್ಲ ಮೈಲಿಗೆ ಇಲ್ಲದ್ರೆ ಮನೆಗೆ ಹೋಗಬಾರ್ದು ಆಗಿದ್ರೆ, ಮಡಿ ಇಲ್ಲ ಹೋಗೋದಿಲ್ಲ ಕರೆಕ್ಟ್, ಮೈಲಿಗೆ ಇಲ್ಲ ಹೋಗೋದಿಲ್ಲ ಆಗಿದ್ರೆ, ಮೈಲಿಗೆ ಇರಬೇಕು ನ್ಯಾಯವಾಗಿ, ಮೈಲಿಗೆ ಕಾನ್ಸೆಪ್ಟ್ ಇರಬೇಕಾ ನಮಗೆ, ಈಗ ಮಡಿ ಇಲ್ಲ ಮೈಲಿಗೆ ಇಲ್ಲ ಅಂದು ಬಿಡ್ತಾನೆ. ಮತ್ತೆ ಯಾಕೆ ಅರ್ಥ ಈ ಮಾತು ಉಪಯೋಗಿಸ್ತಾರೆ ಅಂತ ಕೇಳಿದ್ರೆ, ಮಡಿ ಇರಬೇಕು ಮೈಲಿಗೆ ಇರಬಾರದು, ಆದರೆ ಮಡಿನೂ ಇಲ್ಲ ಮೈಲಿಗೆನೂ ಇಲ್ಲ, ಅವ್ನ ಮಡಿಗೆ ಯಾಕೆ ಹೋಗಬೇಕು ಅಂದರೆ ಮೈಲಿಗೆ ಮಾಡಿದ್ರೆ ಹೋಗ್ತೀರಿ ಅಂತ ಆಗುತ್ತೆ. ಹಾಗೆ ಲೈಟಾಗಿ ಮೈಲಿಗೆ ಮಾಡ್ತಿದ್ರೆ ಹಾಗಾಗಿ ಹೋಗ್ಲಿಕ್ಕೆ ಬರುತ್ತೆ ಅಂತ ಅರ್ಥ. ಆ ಅರ್ಥನ ಅದಕ್ಕೆ ಆ ಅರ್ಥ ಅಲ್ಲ. ಅದಕ್ಕೆ ಮಡಿ ಮೈಲಿಗೆ ಅಂದ್ರೆ ಏನರ್ಥ ಅಂತ ಕೇಳಿದರೆ, ಮಡಿ ಮೈಲಿಗೆ ಅನ್ನೋ ಪದ ಯಾವ ರೀತಿ ಬಂದಿದೆ ಅಂದರೆ, ಅವನಿಗೆ ಜ್ಞಾನನೇ ಇಲ್ಲ ಅದರಿಂದಾಗಿನೇ ಮಡಿ ಮೈಲಿಗೆ ಇಲ್ಲ ಅಂತ ಅರ್ಥ. ಮೈಲಿಗೆ ಇದ್ರೂ ಅದು ಗೊತ್ತಿಲ್ಲ, ಮಡಿ ಇದ್ರೂ ಅದು ಗೊತ್ತಿಲ್ಲ, ಆದ್ದರಿಂದ ಮೈಲಿಗೆ ಇದ್ರೂ ಅದಕ್ಕೆ ಅರ್ಥ ಇಲ್ಲ, ಮಡಿ ಇದ್ರೂ ಅರ್ಥ ಇಲ್ಲ ಅದಕ್ಕೆ. ಆ ಮನೆ ಬರೋದಿಲ್ಲ ಈ ಮಾತು ಅರ್ಥ ಮಾಡಿಕೊಂಡ್ರೆ, ಮಡಿ ಮೈಲಿಗೆ ಇಲ್ಲ ಅನ್ನೋ ಮಾತು ಹೇಗೆ ಒಟ್ಟಿಗೆ ಬರುತ್ತೋ, ಇಲ್ಲಿ ಉಭಯ ಸುಕೃತಿ ದುಷ್ಕೃತಿ ಮಾತು ಹಾಗೆ ಒಟ್ಟಿಗೆ ಬಂದಿದೆ, ಪ್ರಿಯಾಪ್ರಿಯೆ ಅಂತ ಅಲ್ಲಿ ಬಂದಿದೆ. ಈ ಒಂದು ಶ್ಲೋಕ ಓದಿದಾಗ ಉಪನಿಷತ್ತು ವೇದಗಳು ಅದು ನಮ್ಮ ಕಾಮನ್ ಸೆನ್ಸ್ ಎಲ್ಲ ಅಪ್ಲೈ ಮಾಡ್ತಕ್ಕಂಥ ಪದಗಳು, ತುಂಬ ಜನ ಅದನ್ನು ಹಾರಿಸಿಬಿಡ್ತಾರೆ ಹೊರತು ಹೊರದಕ್ಕೆ ಹೋಗೋದಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ನಾವು ಅಂಥ ಮಟ್ಟವನ್ನು ತಲುಪಬೇಕಾದ್ರೆ, ಎಲ್ಲ ಪಾಪನ ಕಳ್ಕೊಳ್ಳುವ ಮಟ್ಟಕ್ಕೆ ಹೋಗಬೇಕಾದ್ರೆ ಅಪರೋಕ್ಷ ಜ್ಞಾನಿಗಳಾಗಬೇಕು. ಇನ್ನು ನಮ್ಮ ಪುಣ್ಯ ಇನ್ನೊಬ್ಬರಿಗೆ ಕೊಡಬೇಕಲ್ಲ, ನಮ್ಮಲ್ಲಿ ಪುಣ್ಯ ಇದ್ರೂ ಕೂಡ ಕೊಡೋದಷ್ಟು ಸುಲಭ ಅಲ್ಲ. ಅದು ಬ್ಯಾಂಕ್ನಲ್ಲಿ ದುಡ್ಡಿದೆ, ಸುಮ್ಮನೆ ತೊಗೊಂಡ್ಕೊಳ್ಳೋಕೆ ಬರೋದಿಲ್ಲ, ಅದು ಚೆಕ್ ಕೊಡಬೇಕು, ಫಾರಂ ಅದು ಕೊಡೋ ಪ್ರೊಸೀಜರ್ ಇದೆ ಅದನ್ನು, ಇದನ್ನು ಕೊಡೋಕೆ ಬರೋದಿಲ್ಲ ಅದನ್ನು. ಅದು ನಮ್ಮಲ್ಲಿ ಪುಣ್ಯ ಇದ್ರೂ ಕೂಡ ಒಂದು ಮಗು ತುಂಬ ಒದ್ದಾಡ್ತಾ ಇರುತ್ತೆ, ಜ್ವರ ಬಂದುಬಿಟ್ಟಿದೆ, ತಾಯಿ ಒಳ್ಳೆ ಪುಣ್ಯವಂತಳು ಪಾಪ, ಮಗುವಿಗೆ ಒದ್ದಾಡೋದು ನೋಡ್ತಾಳೆ, ಒದ್ದಾಡೋದು ತಪ್ಪಿಸ್ಬೇಕು ಅಂತ ಅಪೇಕ್ಷೆ ಇದೆ, ಕೊಡೋಕ್ಕಾಗ್ತಾ ಇಲ್ಲ ಪುಣ್ಯ ಅವಳಿಗೆ, ಪುಣ್ಯ ಕೊಡೋದು ಪ್ರೋಸೆಸ್ ಇದೆ, ಕೊಡೋಕ್ಕಾಗ್ತಾ ಇಲ್ಲ. ಜ್ಞಾನಿಗಳಿಗೆ ಪುಣ್ಯ ತಗೊಂಡು ಕೊಟ್ಬಿಡ್ತಾರೆ ಅಂತ. ಈ ಶಕ್ತಿ ಬರಬೇಕಾದ್ರೂ ಕೂಡ ಜ್ಞಾನಿಗಳಾಗಬೇಕು ಅಂತ ಹೇಳ್ತಾರೆ. ನಮ್ಮ ಪುಣ್ಯ ಇನ್ನೊಬ್ಬರು ಉಪಯೋಗ ಕೊಡಬೇಕು ಅಂತ ನಮಗೆ ಅಪೇಕ್ಷೆ ಪಟ್ಟರೆ, ಅದನ್ನು ನಡೆಸಬೇಕು ಅಂತ ನಮಗೆ ಇಷ್ಟ ಇದ್ರೆ ಜ್ಞಾನಿಗಳಾಗಬೇಕು. ನಮ್ಮ ಪಾಪ ಕಳ್ಕೊಳ್ಬೇಕು ಅಂತ ಇಷ್ಟ ಇದ್ರೆ, ಅದು ಸಾಧಿಸಬೇಕು ಅಂತ ಸಾಧ್ಯ ನಾವು ಅಪೇಕ್ಷೆ ಪಡೋದಾದರೆ ಅದಕ್ಕೂ ಜ್ಞಾನಿಗಳಾಗಬೇಕು. ಇದು ನಮಗೆ ಅರ್ಥವಾದರೆ ಪುಣ್ಯ ಕೊಡಲಿಕ್ಕೂ ಜ್ಞಾನಿಗಳಾಗಬೇಕು, ಪಾಪವನ್ನು ಬಿಡ್ಕೊಳ್ಳೋಕ್ಕೂ ಜ್ಞಾನಿಗಳಾಗಬೇಕು. ಈ ನಮ್ಗೆ ಬೇಕು ಅಂತ ಅನಿಸುತ್ತೆ, ಸಾಧಿಸಬೇಕಾದ್ರೆ ಜ್ಞಾನ ಬೇಕು ಅಂತಕ್ಕಂಥ ಮಾತನ್ನು ಮರೆತು ಬಿಡ್ತೇವೆ, ಅದನ್ನು ಭಗವದ್ಗೀತೆ ಹೇಳ್ತಾ ಇದೆ. ಆದ್ದರಿಂದ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಆದ್ದರಿಂದ ಅರ್ಜುನ, ನೀನು ಯೋಗಕ್ಕೆ ಪ್ರಯತ್ನ ಪಡು ಅಂತ ಹೇಳಿದ. ನಮ್ಗೆ ಗೊಂದಲ ಮುಗಿದಿಲ್ಲ ಇನ್ನು ಕೂಡ, ತುಂಬ ದೊಡ್ಡ ಗೊಂದಲಕ್ಕೆ ಬಿಡುತ್ತೇವೆ ನಾವೀಗ. ಸರಿ ಕೃಷ್ಣ, ಇಷ್ಟು ಜ್ಞಾನ ಹೊಗಳ್ತೀಯ, ಕರ್ಮ ಕಡಿಮೆ ಅಂತೀಯ, ಮತ್ತೆ ಕರ್ಮ ಯಾಕೆ ಮಾಡಬೇಕಾಗಿದ್ರೆ, ಕರ್ಮಣ್ಣೇ ವಾಧಿಕಾರಸ್ಥೆ ಯಾಕೆ ಆಗಿದ್ರೆ, ಕರ್ಮ ಭಾರಿ ಕಡಿಮೆ ಅನ್ನೋದು, ಕರ್ಮ ಮಾಡಲೇಬೇಕು ಅನ್ನೋದು, ಏನು ಗೊಂದಲ ಇದು? ಒಂದು ಜ್ಞಾನಕ್ಕೆ ಹೋಗು ಅಂತ ಹೇಳ್ತೀಯ, ಕರ್ಮ ಕಡಿಮೆ ಅಂತೀಯ, ಆದರೆ ಕರ್ಮ ಬಿಡಬೇಡ ಅಂತ ಹೇಳ್ತೀಯ, ಏನು ಮಾಡಬೇಕು ಇದಕ್ಕೆ, ಹೇಗೆ ಪರಿಹಾರ ಮಾಡೋದಿದ್ದಾರೆ? ಜ್ಞಾನ ದೊಡ್ಡದಾದ್ರೆ ಜ್ಞಾನಕ್ಕೆ ಹೋಗ್ಬೋದಲ್ಲ. ಒಗಟನ್ನು ಈ ಶ್ಲೋಕದಲ್ಲಿ ಬಿಡಿಸ್ತಾರೆ ಭಗವಂತ, ಉತ್ತರಾರ್ಧದಲ್ಲಿ ಬಿಡಿಸ್ತಾರೆ, ಪೂರ್ವಾರ್ಧದಲ್ಲಿ ಒಂದು ಉತ್ತರ ಬಂತು, ಉತ್ತರಾರ್ಧದಲ್ಲಿ ಈ ಸಮಸ್ಯೆಗೆ ಉತ್ತರ ಇದೆ, ಹೊತ್ತಾಗಿದೆ, ನಾಳೆ ದಿವಸ ಅದು ಕರ್ಮಕ್ಕೂ ಇದಕ್ಕೂ ಏನು ಸಂಬಂಧ ಅಂಬುದನ್ನು ಭಗವಂತ ಬಿಡಿಸ್ತಾನೆ, ಅದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.